ವಿನರ್ತಿ ಸಾಮ್ನಃ ಸರ್ವದಾ ಸಮತ್ವಾತ್ ಅದು ಆಯ್ತು. ಅಧಿಕಾರೋ ಸದೌದ್ಗಾತ್ರೇ ಮುಖ್ಯತಃ ಹಾಂ ಇದಾಗಬೇಕು. ಹೌದು ಹೌದು. ಕಾಯೇ ದೈತೈಹಿ ಅಮೃತತ್ವ ಅಧಿಕಾರಿ ಸದಾ ಔದ್ಗಾತ್ರೇ ಮುಖ್ಯತಃ ಪ್ರಾಣ ಏವತತ್ ಅಥೋ ಮೋಕ್ಷಾದಿದಾನೇ ಸಾ ದೇವಾದೀನಾಂ ಕ್ಷಮೋ ಭವೇತ್. ಅದೆಲ್ಲ ಆಗಲಿ, ಖಂಡಾರ್ಥದಲ್ಲಾಗಿದೆ, ಇದಾಗಬೇಕಿದೆ. ವಾಯುದೇವರು ಉದ್ಗಾತ್ರುವಿನಲ್ಲಿ ವಾಯುದೇವರು ಇರ್ತಾರೆ, ಮುಖ್ಯತಃ ಪ್ರಾಣ ಅವರೇನೆ, ಅವರೇ ಮೋಕ್ಷಾದಿಗಳನ್ನು ಕೊಡ್ತಕ್ಕಂಥ ಸಮರ್ಥರು. ಆದ್ದರಿಂದ ಅವರನ್ನು ಚಿಂತನೆ ಮಾಡಬೇಕು. ಅನ್ಯೇಷಾಂ ಸ ತದಾತೀಹ ಮಧೃದಿಸ್ಥಃ ಇತಿ ಸ್ಮೃತಿ. ಉಳಿದವರಿಗೆಲ್ಲ ಮಧೃದಿಸ್ಥಃ ನರದೇರಿರತಕ್ಕಂಥ ಪ್ರಾಣದೇವರು ಕೊಡ್ತಾರೆ ಅಂತ ತಿಳ್ಕೋಬೇಕು. ಕಾರ್ಯಾಹಿ ನಾನ್ಯಥಾ ಕುರಿಯಾತ್ ಅವಮಂತ ಅನ್ಯಥಾ ಭವೇತ್. ಅದಕ್ಕೆ ಅನುಸಂಧಾನ ಮಾಡದೆ ಹೋದರೆ, ತಪ್ಪಾಗಿ ಅನುಸಂಧಾನ ಮಾಡಿದರೆ ಅವರು ಅವಮಾನ ಮಾಡಿದಂಥ ಪಾಪಕ್ಕೆ ಗುರಿಯಾಗ್ತಾರೆ. ಅತಃ ಪ್ರಾಣೋ ಹೃದಿಸ್ಥೋ ಮೇ ದದಾತಿ ತಿಸ್ಮೃತಿರ್ಭವೇತ್. ಅದೇ ರೀತಿ ನಮಗೆ ಒಂದು ಪ್ರಾಣದೇವರು ಉದ್ಗಾತ್ರದಲ್ಲಿದ್ದು ಮೋಕ್ಷವನ್ನು ದೇವತೆಗಳಿಗೆ ಕೊಡಿಸ್ತಾರೆ. ಎರಡನೇದು ಉಳಿದವರಲ್ಲಿ ಒಳಗಿದ್ದು ಮೋಕ್ಷವನ್ನು ಕೊಡಿಸ್ತಾರೆ, ನಮ್ಮೊಳಗೆ ಇದ್ದು ನಮಗೆ ಮೋಕ್ಷವನ್ನು ಕೊಡಿಸ್ತಾರೆ. ಮೂರು ಚಿಂತನೆ ಮಾಡಬೇಕು. ಉದ್ಗಾತ್ರದಲ್ಲಿ ಪ್ರಾಣದೇವರು, ದೇವತೆಗಳಿಗೆ ಮೋಕ್ಷ ಕೊಡಿಸ್ತಾರೆ. ಆಮೇಲೆ ಉಳಿದವರಲ್ಲಿ ಪ್ರಾಣದೇವರೊಳಗಿರ್ತಾಗ ಅವರೊಳಗಿದ್ದು ಪ್ರಾಣದೇವರು ಮೋಕ್ಷವನ್ನು ಕೊಡಿಸ್ತಾರೆ, ನಮ್ಮೊಳಗೆ ಹೃದಯದಲ್ಲಿದ್ದು ಮೋಕ್ಷವನ್ನು ಕೊಡಿಸ್ತಾರೆ. ಮೂರು ಚಿಂತನೆ ಮಾಡಬೇಕು. ದೇವಾನ ಮೋಕ್ಷದಾನೋ ನಹಿಮಾನುಷ ಈಶ್ವರ. ದೇವತೆಗಳಿಗೆ ಮೋಕ್ಷ ಕೊಡ್ತಕ್ಕಂಥ ಶಕ್ತಿ ಬೇರೆ ಸಾಮಾನ್ಯರಿಗಿಲ್ಲ, ಅವ್ರ ಮೇಲಿನವರಿಗೆ ಇರಬೇಕು. ಹೈಯೆಸ್ಟ್ ಯಾರು? ವಾಯು ದೇವದೇವ ವಾಯುರ್ ದೇವದೇವೋ ವಿಶಿಷ್ಟ. ಆದ್ದರಿಂದ ಅವರಿಗಷ್ಟೇ ಸಾಮರ್ಥ್ಯ ಇರೋದು. ಅತ ಪ್ರಾಣೋ ಹೃದಯ ಸ್ಥೋಮೇ ದದಾತೀತಿ ಸ್ಮೃತಿರ್ಭವೇತ್. ಆದ್ದರಿಂದ ನಮ್ಮ ಹೃದಯದಲ್ಲಿರತಕ್ಕಂಥ ಪ್ರಾಣದೇವರು ಕೊಡ್ತಾರೆ ಅಂತಕ್ಕಂಥ ಅನುಸಂಧಾನವನ್ನು ಯಾವಾಗಲೂ ಹೊಂದಿರಬೇಕು. ಸಂಕಲ್ಪ ಉಕ್ತ್ಯಾದಿ ಕರ್ತಾ ಚ ಪ್ರಾಣ ಏವ ಯತಸ್ಸದಾ. ಸಂಕಲ್ಪ ಉಕ್ತ್ಯಾದಿ ಕರ್ತಾ ಚ, ಸಂಕಲ್ಪಾದಿಗಳನ್ನು ಮಾಡಿಸ್ಬೇಕಾದರೂ ಕೂಡ ಪ್ರಾಣದೇವರೇ ಮಾಡಿಸ್ಬೇಕು. ಅದು ಮೊದಲು ಪ್ರಾಣಾಯಾಮ ಮಾಡಿ ಅದಕ್ಕೆ ಸಂಕಲ್ಪ ಮಾಡೋದು ಅಂದರೆ ಅವರು ಮಾಡಿಸ್ತಾರೆ ಅಂತ ಅರ್ಥ. ಪ್ರಾಣದೇವರೇ ಎಲ್ಲ ಸಂಕಲ್ಪವನ್ನು ಮಾಡಿಸಿ ಕಾರ್ಯವನ್ನು ಮಾಡಿಸಿ ದೇವರಿಗೆ ಸಮರ್ಪಣೆ ಕೂಡ ಅವರೇ ಮಾಡಿಸ್ತಾರೆ. ಆಗಾಯಾನೀತಿ ವಿಚೇತ ತಸ್ಮಾತ್ ತಸ್ಮಿನ್ಹಿ ಮುಖ್ಯತಃ. ಆದ್ದರಿಂದ ಆಗಾಯಾನಿ ನಾ ಸ್ತೋತ್ರ ಮಾಡ್ತೇನೆ ಅಂತಕ್ಕಂಥ ಮಾತು ಮುಖ್ಯವಾಗಿ ಹೇಳ್ತಕ್ಕಂಥ ಅಧಿಕಾರ ಇರೋದು ವಾಯುದೇವರಿಗೆ. ಉಳಿದವರೆಲ್ಲ ಕೂಡ ಅವರ ಮೂಲಕ ಮಾಡಬೇಕಷ್ಟೇ, ಡೈರೆಕ್ಟ್ ಇಲ್ಲ. ಆತ್ಮೇತಿ ಭಗವಾನ್ ವಿಷ್ಣು ಪ್ರಾಣಸ್ಥ ಪುರುಷೋತ್ತಮ. ಆತ್ಮ ಅಂತ ಹೇಳಿದರೆ ಭಗವಾನ್ ವಿಷ್ಣು, ಪ್ರಾಣಸ್ಥನಾದ ಪುರುಷೋತ್ತಮನನ್ನು ಆತ್ಮ ಅಂತ ಕರೀತಾರೆ. ಅಲ್ಲಿ ಬಂದು ಆತ್ಮ ಅಂತ ಪದ ಬಂದಿದೆ, ಅದಕ್ಕೆ ಹೇಳಿದರು. ತಸ್ಮೈ ಅನ್ನಂ ಹ್ಯರ್ಥತಸ್ತು ಪ್ರಾಣಸ್ಯಾನ್ನ ಭುಜಿರ್ಭವೇತ್. ಪ್ರಾಣಸ್ಯಾಪಿ ಅಮೃತತ್ವಂ ಹಿ ಮುಖ್ಯಮೇವ ಫಲಂ ಯತಃ ದೇವಾಂತರ್ಭಾವತೋ ವಿಷ್ಣೋ ನಾಮ ನಾ ಅಮೃತತ್ವಂ ಚ ಆದಿಮತ್. ತಸ್ಮೈ ಅನ್ನಂ ಹಿ ತಸ್ಮಾ ಅನ್ನಂ ಅಂತ ಸಂಧಿಯಾಗಿದೆ. ಬಿಡಿಸಿದಾಗ ತಸ್ಮೈ ಅನ್ನಂ ಹಿ ಅರ್ಥತಸ್ತು ಪ್ರಾಣಸ್ಯಾನ್ನ ಭುಜಿರ್ಭವೇತ್. ಅದಕ್ಕೆ ಪ್ರಾಣಾಯ ಸ್ವಾಹ ಇತ್ಯಾದಿ ಯಾತಕ್ಕೆ ಕೊಡ್ತೇವೆ ಅಂತ ಕೇಳಿದರೆ, ಒಂದು ಉಂಡನ್ನು ಜೀರ್ಣ ಮಾಡೋದೆಲ್ಲ ಅವರು, ಆದ್ದರಿಂದ ಒಂದು ಕಡೆಗೆ ಇನ್ನೊಂದು ಮೋಕ್ಷ ಕೊಡಿಸೋರು ಅವರಾದ್ರಿಂದಾಗಿಯೇ ಅವ್ರ ಮೂಲಕನೇ ಸ್ಮರಣೆ ಮಾಡಬೇಕು. ಪ್ರಾಣಸ್ಯ ಅನ್ನಭುಜಿ ಭವೇತ್. ಪ್ರಾಣಸ್ಯಾಪಿ ಅಮೃತತ್ವಂ ಹಿ ಮುಖ್ಯಮೇವ ಫಲಮ್ಯತಃ. ಪ್ರಾಣದೇವರು ಕೂಡ ಮೋಕ್ಷ ಬೇಕು ಈ ಮಧ್ಯೆ. ಆದರೆ ಮೋಕ್ಷ ಬೇಡದೇ ಇರೋರು ಯಾರು ಅಂದರೆ ಲಕ್ಷ್ಮೀನಾರಾಯಣರಿಬ್ರೆ. ದೇವಾಂತರ್ಭಾವತಃ ವಿಷ್ಣೋ ನಾ ಅಮೃತತ್ವಂಚ ಕ್ವ ಆದಿ ಕ್ವಚ ಆದಿಮತ್. ವಿಷ್ಣುವಿಗೆ ಅಮೃತತ್ವ ಅನ್ನೋದು ಆದಿಮತ್ ಎಂದೂ ಬರೋದಲ್ಲ, ಅನಾದಿಯಾದದ್ದು. ಲಕ್ಷ್ಮೀನಾರಾಯಣರಿಗೆ ಮಾತ್ರ ಅನಾದಿ ನಿತ್ಯ ಮುಕ್ತತ್ವ. ಉಳಿದವರಿಗೆಲ್ಲ ಕೂಡ ಒಂದು ಕಾಲಕ್ಕೆ ಬರಬೇಕು. ವಾಯುದೇವರಿಗೂ ಕೂಡ ಮೋಕ್ಷ ಬರಬೇಕು. ಆದ್ದರಿಂದಲೇ ವಾಯುದೇವರು ದೇವರಲ್ಲಿ ವಿಶೇಷವಾಗಿ ಚಿಂತನೆಯನ್ನು ಮಾಡ್ತಾರೆ ಅಂತ ತಿಳಿಸಿ, ಮೋಕ್ಷದಲ್ಲಿ ವಿಶೇಷವಾಗಿ ಬಂದ ಅಂಶ ಏನು ಅಂದರೆ ಮೋಕ್ಷ ಕೊಡಿಸ್ತಕ್ಕಂಥ ಶಕ್ತಿ ವಾಯುದೇವರದು. ಇದು ಬಹಳ ಮುಖ್ಯವಾದ ಅಂಶ. ಉಳಿದ ಯಾವ ದೇವತೆಗಳಿಗೂ ಕೂಡ ಮೋಕ್ಷ ಕೊಡಿಸ್ತಕ್ಕಂಥ ಶಕ್ತಿ ಇಲ್ಲ. ಮೋಕ್ಷ ಕೊಡತಕ್ಕಂಥ ಶಕ್ತಿ ದೇವರದೊಂದೇ, ಕೊಡಿಸ್ತಕ್ಕಂಥ ಶಕ್ತಿ ಇವರದು. ಉಳಿದವರೆಲ್ಲ ಇವ್ರ ಮೂಲಕನೇ ಹೋಗಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಮುಖ್ಯವಾದ ಅಂಶ ಇದೆ. ಆ ಮಾತಿಗೆ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿಗೆ ಉಪನಿಷತ್ತಿನ ಸಂವಾದ ಇದಿಷ್ಟು ಕೂಡ. ಅವ್ರು ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ ಅಂತ, ಅವ್ರು ಹೇಳಿದ್ರೆ ಗ್ಯಾರಂಟಿ ಕೊಡ್ತಾರೆ. ಆದರೆ ದೇವರು ತಾನೇ ಕೊಡ್ತಾನೆ. ಉಳಿದವರೆಲ್ಲ ಇವ್ರ ಮೂಲಕನೇ ಹೋಗಬೇಕು, ಈಗ ಬೇರೆ ಇಲ್ಲೇ ಇಲ್ಲ. ಅದು ವಾಯುದೇವರು ವಿಶೇಷವಾದ ಹಿರಿಮೆ. ಜೀವೋತ್ತಮ ಶಬ್ದಕ್ಕೆ ಅದು ಫಲಿತಾಂಶವಾದ ಅರ್ಥ. ಸರ್ವೇಶ್ವರಾಃ ಇಂದ್ರಸ್ಯಾತ್ಮನಃ ಸರ್ವ ಉಷ್ಮಾಣಃ ಪ್ರಜಾಪತೇರಾತ್ಮನಃ. ಅವಿಷ್ಟು ಕೂಡ ಅರ್ಥ. ಈಗ ಇಂದ್ರೇ ಬಲಂ ದದಾ ನೀತಿ ಸ್ವರಾನ್ ಘೋಷ ಬಲಾತ್ಮಕಾನ್ ಬ್ರೂಯಾದಗ್ರಸ್ತಾ ಅಗ್ರಸ್ತಾ ನಿರಸ್ತಾನ್ ಉಷ್ಮಣ ಸ್ಪರ್ಶಾನಪಿ ಸಮಸ್ತಾನ್ ಬಲದಾನಾರ್ಥಂ ಇಂದ್ರೇ ಚೈವ ಪ್ರಜಾಪತೇ. ಅದೆಲ್ಲ ಹೇಳಿದರು. ಸ್ವರಗಳಿಗೆ ಇಂದ್ರಾದೇವರು ಇತ್ಯಾದಿನ ಹೇಳಿದರು. ಅದಕ್ಕೆ ಅರ್ಥ ಹೇಳ್ತಾರೆ. ವಿಷ್ಣೋ ಸ್ವಾತ್ಮಾನಮೇ ವಾಹಂ கிருப்பையே மிருத்யு வர்ஜிதான் மோட்ச யோக்யான் கரிஷ்யாமி இத்தேவம் ச பிராண ஏவது புரியாதன்யஸ்து மத்ஸ்தஸ்து பிராண ஏவ ஈதிருஷ்க்ஷமஹ. இது ஹாகேனே ஸ்வரங்களல்லி இது இந்திரதேவர் அதிபதிகளாகிட்டாரே அந்த வாயுதேவர் அதிபதிகளாகிட்டாரே அல்லோ அவர் ஏன் மாட்டிதார் அதில் இது மோட்ச யோக்யான் மிருத்யு வர்ஜிதான் கரிஷ்யாமி மோட்ச யோக்யனிக்கு மிருத்யு இல்லதந்தே மாட்டேனே மிருத்யு அந்த சம்சார சம்சார இல்லதே மாட்டேனே அந்த ஹேளிதரே மோட்ச கொடுஸ்தேனே இத்தேவம் ச பிராண ஏவது ஹீகேடினே பிராணதேவரு சதா கால கூட தேவரன்னு ஆராதனை மாட்டார் குறியாத அந்நஸ்து மத்ஸ்தஸ்து பிராண ஏவ ஈதிருஷ க்ஷம உடுதவர் யாரும் கூட ஏனே மாடுபேக்காதரு கூட நான் மாட்டேனே அல்ல ನನ್ನೊಳಗಿರ್ತಕ್ಕಂಥ ಪ್ರಾಣದೇವರೊಳಗೆ ನಿಂತು ದೇವರು ಮಾಡಿಸ್ತಾನೆ. ಈ ಅನುಸಂಧಾನ ಎಲ್ಲ ಕಾಲಕ್ಕೂ ಇರಬೇಕು, ಕಾಮನ್ ಇದು. ಹೌದು 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 ಹಾಂ. ಪ್ರಾಣದೇವರು ಬಿಡಾಗಿಲ್ಲೇ ಇಲ್ಲ, ಪ್ರಾಣದೇವರು ಸೇರಿಸೋದು ಅದೇ ಮಿಸ್ ಆಗಬಾರ್ದು ಅಂತ ಹೇಳ್ತಿರೋದು. ಪ್ರಾಣದೇವರ ಅನುಸಂಧಾನ ಮಾಡೇ ಹೇಳಿ ಲಕ್ಷ್ಮೀ ಹಸ್ತೇನೆ ಅಂತ ಹೇಳಬೇಕಾದ್ರೂ ಕೂಡ ಪ್ರಾಣಾಂತರ್ಗತ ಲಕ್ಷ್ಮೀ ಹಸ್ತೇನೆ ಅಂತಲೇ ಹೇಳಬೇಕೆ ಹೊರತು ಅನುಸಂಧಾನ ಎಲ್ಲ ಕಡೆ ಯಾಕೆ ಬರೆಯೋದಿಲ್ಲ ಅಂದರೆ ದೊಡ್ಡದಾಗಿ ಬಿಡುತ್ತೆ. ಅದೇನೆ ಪ್ರತಿ ಸಲ ಸಂಕಲ್ಪ ಪೂರ್ವಕ್ ದೇವಂ ಕೂಡ ವಿಶೇಷ ಇಷ್ಟಾಯ ಅಂದ್ಬಿಡ್ತಾರೆ. ಮೊದಲಿಂದ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಭಾರಿ ದೊಡ್ಡದಾಗುತ್ತೆ. ಅನುಸಂಧಾನ ಮನಸ್ಸಲ್ಲಿರಬೇಕು ಅಂತ ಪೂರ್ವಚರಿತ ಪೂರ್ವಕ್ ದೇವಂ ಕೂಡ ವಿಶೇಷ ಇಷ್ಟಾಯಾಮ ಅಂತ ಹೇಳಿದಾಗ ಹಿಂದಿದ್ದೆಲ್ಲ ಹೆಂಗೆ ಸೇರುತ್ತೋ ಏನೇ ಹೇಳಬೇಕಾದ್ರೂ ಕೂಡ ವಾಯುದೇವರ ಅಂತರ್ಯಾಮಿ ಅಂತಲೇ ಹೇಳಬೇಕು. ಹಾಂ, ಅನುಸಂಧಾನ ಇರಬೇಕು, ಬಾಯಲ್ಲಿ ಹೇಳಲಿ ಬಿಡಲಿ ಅನುಸಂಧಾನ ಇರಲೇಬೇಕು. ಗೊತ್ತಾಯ್ತಾ? ಅದಕ್ಕೆ ಅರ್ಕೆ ಕೊಡ್ತೇವೆ, ಅರ್ಕೆ ಕೊಟ್ಟು ಮತ್ತೆ ಕೃಷ್ಣಾರ್ಪಣ ಮಸ್ತು. ಅರ್ಕೆ ಕೆಲಸ ಮುಂದೆ ಕೃಷ್ಣಾರ್ಪಣ ಮಸ್ತು. ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ಏನಿರುತ್ತೆ ಅಷ್ಟೇ ಅರ್ಪಿಸ್ಬೇಕಾದ್ರೆ ಸಂಧ್ಯಾವಧಿ ಮಾಡಿದ ಕೃಷ್ಣಾರ್ಪಣ ಅಂತ ಹೇಳಿದ, ಬ್ರಹ್ಮಯಜ್ಞ ಮಾಡಿದ ಆಮೇಲೆ ಕೃಷ್ಣಾರ್ಪಣ ಅಂತ ಹೇಳುವ, ಎಲ್ಲ ಒಟ್ಟಿಗೆ ಹೇಳಾಗಿಲ್ಲ, ಆಯಾ ಕೆಲಸ ಅಲ್ಲಿ ಮುಗಿಸಿಬಿಡ್ಬೇಕಲ್ಲಿ. ಆ ದೃಷ್ಟಿಯಲ್ಲಿ ಹೌದು, ಆ ಅನುಸಂಧಾನ ಇರಲೇಬೇಕು ಪ್ರತ್ಯೇಕವಾಗಿ. ಕರೋತಿ ಇತಿ ಸ್ಮರೇ ನಿತ್ಯಂ ನಾಣ್ಯಥಾತು ಕಥಂಚನ ದೇವಾವಮಂತಾಹಿ ತಮೋ ಯಾತಿ ಅಸಂಶಯತೋ ಯತಃ. ಈ ಅನುಸಂಧಾನ ಯಾವಾಗಲೂ ಇಟ್ಕೊಂಡಿರಬೇಕು. ಅನುಸಂಧಾನ ಇಟ್ಕೊಳ್ಳದೇನೆ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ, ಉಳಿದವ್ರು ಯಾರೋ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ದೇವಾವಮಂತ ಅವ್ರಿಗೆ ಅವಮಾನ ಮಾಡಿದಾಗುತ್ತೆ. ಗೊತ್ತಾಯ್ತಾ? ದೇವರಿಗೆ ಅವಮಾನ ಮಾಡಿದಾಗುತ್ತೆ. ಆದ್ದರಿಂದ ಫಲಿತಾಂಶ ಏನು? ತಮೋಯಾತಿ ಅಸಂಶಯತೋ ಯತಃ, ತಮಸ್ಸಿಗೆ ಹೋಗ್ತಾರೆ. ಸೋತ್ತಮರ ದ್ರೋಹ ಯಾವುದಕ್ಕೆ ಕಾರಣ ಆಗುತ್ತೆ? ತಮಸ್ಸಿಗೆ ಕಾರಣ. ಅಥ ಇಂದ್ರಂ ಪ್ರಾಜಾ ಪ್ರಜಾಪಾಖ್ಯಂ ವಿಷ್ಣು ಮೃತ್ಯುಂಚ ಸರ್ವದಾ ಶರಣಂಗತೋಹಮಿತಿ ಚ ಧ್ಯಾಯೇತ್ ಸರ್ವತ್ರ ಸರ್ವದಾ. ಅಥ ಇಂದ್ರಂ ಪ್ರಜಾಪಾಖ್ಯಂ ವಿಷ್ಣು ಮೃತ್ಯುಂಚ ಸರ್ವದಾ ಶರಣಂ ಗತೋಹಮಿತಿ ಚ ಧ್ಯಾಯೇತ್ ಸರ್ವತ್ರ ಸರ್ವದಾ. ಅದಕ್ಕೆ ಇಂದ್ರ ಅಂತಿರಲಿ, ಪ್ರಜಾಪತಿ ಅಂತಿರಲಿ, ಮೃತ್ಯು ಅಂತಿರಲಿ, ಏನೇ ಇರಲಿ, ಸದಾಕಾಲ ಈ ರೀತಿ ಅವರನ್ನು ಶರಣ ಹೊಂದಿದ್ದೇನೆ ಅಂತ ತಿಳ್ಕೊಂಡು ಅವರಿದ್ರು ಉಚ್ಚಾರಣೆ ಮಾಡ್ತಾರೆ ಅಂತ ಹೇಳಿ ಅನುಸಂಧಾನ ಇಟ್ಕೊಂಡು ಮಾಡಬೇಕು. ಯಾವುದೇ ಒಂದು ಪದ ಉಚ್ಚಾರಣೆ ಮಾಡಬೇಕಾದ್ರೆ ವರ್ಣನ ಅವರ ಅಧಿಪತಿಗಳು ಯಾರಿದ್ದಾರೆ ಅವರೊಳಗಿರ್ತಕ್ಕಂಥ ಪ್ರಾಣದೇವರೊಳಗೆ ದೇವರು ನಿಂತ್ಕೊಂಡು ಮಾಡಿಸ್ತಾರೆ ಅಂತ ಅನುಸಂಧಾನ ಇರಬೇಕೆ ಹೊರತು ಇಲ್ಲದೆ ಹೋದರೆ ಅದು ಫಲ ಕೊಡೋದಿಲ್ಲ. ಈಗ ವಾಯುದೇವರನ್ನು ಇಂದ್ರ ಅಂತ ಅರ್ಥ ಮಾಡಿದಿರಲ್ಲ, ಯಾತಕ್ಕೆ ಅಂದರೆ ಐಶ್ವರ್ಯಾದ ಇಂದ್ರನಾಮಾತು ವಾಯು ಸ್ವರಪತಿ ಸದಾ. ಐಶ್ವರ್ಯಾದ ಇಂದ್ರನಾಮಾತು, ಇಂದ್ರದೇವರಿಗೆ ಐಶ್ವರ್ಯ ಇದೆ, ಅದಕ್ಕೆ ಇಂದ್ರ ಅಂತ ಕರೀತಾರೆ. ವಾಯುದೇವರು ಇನ್ನೂ ಜಾಸ್ತಿ ಇದೆ, ಅದಕ್ಕೆ ಇಂದ್ರ ಶಬ್ದಕ್ಕೆ ಏನು ಅಂತ ಅರ್ಥ? ವಾಯು ಅಂತ ಅರ್ಥ. ಇಲ್ಲಿ ಸ್ವರಪತಿ ಸದ ಅವರೇ ಸ್ವರಕ್ಕೆ ಅಧಿಪತಿಗಳು. ಉಷ್ಪಾಧಿಪಸ್ತು ಭಗವಾನ್ ವಿಷ್ಣುರೇವ ಪ್ರಜಾಪತಿ. ಉಷ್ಮಾಕ್ಷಗಳು ಅವು ಉಷ್ಣ ನಾಲ್ಕು, ಅವಕ್ಕೆ ವಾಯು ಇಂದ್ರದೇವ್ ಸಾಕ್ಷಾತ್ ವಿಷ್ಣುವೇ ಅಧಿಪತಿ. ಪ್ರಜಾಪತಿ ಮೃತ್ಯುನಾಮಾತು ಸಂಹಾರಾತ್ ರುದ್ರ ಸ್ವಾಧಿಪ ಸ್ಮೃತ. ಮೃತ್ಯು ಅಂತ ಹೇಳಿದರೆ ಸಂಹಾರವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರೋ ರುದ್ರದೇವರು. ಸ್ಪರ್ಶಾಕ್ಷರಗಳೇ ಅಧಿಪತಿಗಳು, ಕಾಯಿಂದ ಮಾವರಿಗೂ. ಮಾನುಷಾಣಾಂತು ಶರಣಂ ಇತರೇಶಾಂತು ವಾಯುತಃ. ಮನುಷ್ಯರಿಗೆಲ್ಲ ಈ ಕ್ರಮದಲ್ಲಿ ಅವರು ಆಶ್ರಯ ಆಗಿದ್ದಾರೆ. ವಾಯೋಸ್ತು ಫಲದಾನಾದ್ಯಂ ಮೋಕ್ಷದಾನಾಧಿಕಂ ಹರೇಹೇ ಯಸ್ಮಾತ್. ಇನ್ನು ವಾಯುದೇವರಿಗೆ ಎಲ್ಲರೂ ವಾಯುದೇವರಿಗೆ ವಾಯುದೇವರಿಂದ ಎಲ್ಲರಿಗೂ ಮೋಕ್ಷ ಸಿಗುತ್ತೆ, ಕೊಡಿಸ್ತಾರೆ. ಆದರೆ ವಾಯುದೇವರು ಯಾರು ಕೊಡ್ತಾರೆ ಅಂತ ಕೇಳಿದರೆ ಹರೇಹೇ ದೇವರಿಂದನೇ ಆಗಬೇಕು ಹೊರತು ಬೇರೆಯವರಿಂದ ಇಲ್ಲ. ಇವತ್ತು ಅಥವಾ ಏನಾದ್ರು ಮಾಡಬೇಕಾದ್ರೆ ಸರ್ಟಿಫೈ ಮಾಡಬೇಕಾದ್ರೆ ಕೆಳಗಿನವರು ಮೇಲಿನವ್ರು ಮಾಡಬೇಕು. ವಾಯುದೇವರು ಎಲ್ಲರ ಮೇಲಿರೋದ್ರಿಂದ ಅವರಿಗೆಲ್ಲರೂ ಮಾಡ್ತಾರೆ. ಅವ್ರ ಮೇಲೆ ಲಕ್ಷ್ಮೀನಾರಾಯಣರಿಂದ ಅವರು ಮಾಡಬೇಕು, ಹೊರತು ಉಳಿದವರಿಗೆಲ್ಲ ಅಧಿಕಾರ ಇಲ್ಲ. ವಾಯೋಸ್ತು ಫಲದಾನಾದ್ಯಂ ಮೋಕ್ಷದಾನಾಧಿಕಂ ಹರೇಹೆ ಯಸ್ಮಾತ್ ವಾಯುಪದೇ ಯೋಗ್ಯಾ ಬಹವಸ್ತು ಇಂದ್ರನಾಮಕಾಹ. ವಾಯುಪದಕ್ಕೆ ಯೋಗ್ಯರಾದವರಿಗೆಲ್ಲ ಇಂದ್ರ ಅಂತ ಹೆಸರಿದೆ. ಹೆಸರಿಂದ ಅರ್ಥ ಮಾಡ್ಕೊಳೋಕ್ಕಾಗೋದಿಲ್ಲ ಅಂಥೇಳಿಯೇ ಒಂದ್ಸತಿ ಏನು ಮಾಡಿದ್ದಾರೆ, ಬನ್ನುವಂತರದಲ್ಲಿ ವಾಯುದೇವರೇ ಇಂದ್ರಪದಲ್ಲಿ ಇದ್ದು ಬಿಟ್ಟಿದ್ದಾರೆ. ರೋಚನಾಮಕ ವಾಯುದೇವರು ಇಂದ್ರದೇವರು ಏನವರು? ವಾಯುದೇವರೇ. ಯಜ್ಞನಾಮಕ ಇಂದ್ರದೇವರು ಯಾರು? ನಾರಾಯಣನೇ. ಅದೆಲ್ಲ ತಿಳ್ಕೊಂಡ್ರೆ ಇಲ್ಲಿ ಇಂದ್ರೇ ದದಾನೆ ಎನ್ನುವ ಶಬ್ದಕ್ಕೆ ಆ ಅರ್ಥ ಅಂತ ಹೇಳಿದರು. ಎಲ್ಲಿ ಬಂದಿದೆ? ಹಾಂ, ಮೃತ್ಯುನಾಮಾತು ಸಂಸಾರಾತ್ ರುಚ್ಯ ಸ್ಪರ್ಶಾಧಿಪ ಸ್ಫೃತಃ ಮಾನುಷಾಣಾಂತು ಶರಣಂ ಇತರೇಶಾಂತು ವಾಯುತಃ ವಾಯೋಸ್ತು ಫಲದಾನಾದ್ಯಂ ಮಾನುಷಾಣಾಂತು. ತೂ ಶಬ್ದ ಕೆಲಸ ತೇವ ಅಂತ ಅರ್ಥ, ಕೆಲಸ ಇರುತ್ತೆ ಆದರೆ ಅಂತ ಅರ್ಥ, ಗೊತ್ತಾಯ್ತಾ? ಕೆಲಸ ನಿರ್ಧಾರಣ ಮಾಡೋ ದೃಷ್ಟಿಯಿಂದ ಹೇಳ್ತಾ. ತೂ ಯೇ ವಿಷ್ಣೋ ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದಯ, ಸರ್ವೋತ್ತಮತ್ವಮೇವ ಪ್ರತಿಪಾದಯ, ಸರ್ವದಾ ಏವ ಪ್ರತಿಪಾದಯ, ಎರಡು ಮೂರು ಛತ್ ಅನ್ವಯ. ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಅನುಷ್ಠ ಮಾನುಷಾಣಾಮೇವ ಆ ರೀತಿ ಅರ್ಥ. ಮತ್ತು ಇತರೇಶಾಂತು ಉಳಿದವರಿಗೆ ಮಾತ್ರ ಹೀಗಲ್ಲ, ಆ ರೀತಿ ಅರ್ಥ ಮಾಡ್ಕೋಬೇಕು. ಮತ್ತು ವಾಯುವಸ್ತು ವಾಯುದೇವರಿಗಾದರೂ ನಾರಾಯಣನೇ ಮಾಡ್ತಾನೆ. ಈ ರೀತಿ ಹೇಳೋದ್ರಿಂದ ಉಳಿದವ್ರಿಗೆಲ್ಲ ಇದು ಸಾಮರ್ಥ್ಯ ಇಲ್ಲ ಅಂಥೇಳಿ ಎಂಫೆಸಿಸ್ ಕೊಡಲಿಕ್ಕೆ ಅದು ಬೇಕು. ಅತ ಇಂದ್ರೇ ದದಾ ನೀತಿ ಸ್ಮೃತಿ ಪ್ರಾಣಸ್ಯ ಯುಜ್ಯತೆ ಇತಿ ಮಾಸಾಮ ಸಂಹಿತಾಯಾಮ್. ಆದ್ದರಿಂದ ಇಂದ್ರೇ ದದಾನಿ ಅಂತೇನು ಹೇಳಿದ್ದಾರೆ ಇದು ಸರಿಯಾಗಿದೆ, ಇಂದ್ರ ಶಬ್ದ ಅವರನ್ನ ಕುರಿತು ಹೇಳ್ತಾ ಇದೆ. ಇತಿ ಸಾಮ ಸಂಹಿತಾಯಾಮ್, ಹೀಗೆ ಸಾಮಸಂಹಿತಾನ ಗ್ರಂಥದಲ್ಲಿ ಬಂದಿದೆ. ಸರ್ವೋಪದ್ರವಕರ್ತೃಣಾಂ ಅಸುರಾಣಾಂ ಕುಬುದ್ಧಿರಾಂ ಉಪಾಲಂಭೇ ಕೃತೆ ಯುಕ್ತಂ ವಿಷ್ಣುಸ್ವಾಂ ಪ್ರತಿಪೇಕ್ಷತಿ ರುದ್ರಸ್ವಾಂ ಧಕ್ಷತಿ ಇತ್ಯಾದಿ ನಾಣ್ಯಥಾತು ಕಥಂಚನ ಇತಿ ಚ. ಇಲ್ಲೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ಅಪಸ್ವರವನ್ನು ಹೇಳಿದಾಗ ಅವರು ಬೈಬೇಕಂತೆ, ವಿಸ್ವರವನ್ನು ಹೇಳಬಾರ್ದು ಅಂತ ಹೇಳಿದರು. ವಿಸ್ವರವನ್ನು ಹೇಳಿದಾಗ ಹೇಳಿದವರನ್ನು ಬೈಬೇಕು. ಅಲ್ಲೊಂದು ಮಾತು ಹೇಳಿದರು, ಒಳ್ಳೆಯವ್ರು ಹೇಳಿದರೆ ಬೈಬಾರ್ದು, ತಿದ್ದಬೇಕು ಅವ್ರನ್ನ, ಕೆಟ್ಟವ್ರು ಹೇಳಿದರೆ ಬೈಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕುಬುದ್ಧಿನಾಂ ಸರ್ವೋಪದ್ರವ ಕರ್ತೃಣಾಂ ಅಸುರಾಣಾಂ ಕುಬುದ್ಧಿನಾಂ. ಇದು ಅರ್ಥ ಮಾಡ್ಕೊಂಡು ನಮ್ಮಲ್ಲೂ ಹಾಗೇನೆ, ಒಳ್ಳೆ ಭಾರಿ ಬುದ್ಧಿವಂತ ಹುಡುಗರಿರ್ತಾರೆ, ತಪ್ಪು ಹೇಳಿದಾಗ ಏನು ಮಾಡಿಬಿಡ್ತಾರೆ, ಓ ಹೀಗೆ ಹೇಳಿದೆ ಅಂತ ಅಡ್ಜಸ್ಟ್ ಮಾಡಿ ಮುಗಿಸ್ಬಿಡ್ತಾರೆ. ಉಳಿದವ್ರನ್ನ ಕಾಯ್ತಿರ್ತಾರೆ, ಅವನು ಅಯೋಗ್ಯನಿರ್ತಾನೆ, ಆ ಸಾಧ್ಯನೇ ಇಲ್ಲ, ಹೋಗಿ ಕೆಟ್ಟೌಟ್ ಅಂದ್ಬಿಡ್ತಾರೆ. ಅದಕ್ಕೆ ಅಯೋಗ್ಯ, ಅವ್ನು ತೆಗಿಬೇಕಾದ್ರೆ ಚಾನ್ಸ್ ಬೇಕಾಗಿತ್ತು, ಅದು ನೆಪ ಅದು. ಅದರಿಂದ ಅಯೋಗ್ಯರು ಏನಾದ್ರು ತಪ್ಪು ಮಾಡಿದಾಗ ಅದನ್ನು ಸೀರಿಯಸ್ಸಾಗಿ ತೊಗೋಬೇಕು. ವೈಷ್ಣವರು ತಪ್ಪು ಮಾಡಿದಾಗ ಏನು ಮಾಡಬೇಕು, ಅದನ್ನು ಲೈಟ್, ಅದು ಪಕ್ಷಪಾತ ಅಲ್ಲ, ಅದು ನ್ಯಾಯ, ಅದು ಧರ್ಮಕ್ಕೆ ಕೊಡೋ ಒಂದು ಗೌರವ. ನಮ್ಮಲ್ಲಿಯೂ ಹಾಗೇನೆ, ಕೆಲವು ವಿ ಐ ಪಿಗಳಿದ್ದ ಕಾಲಕ್ಕೆ ಏನು ಮಾಡ್ತಾರೆ, ಕೆಲವು ಕನ್ಸೆಷನ್ ಸಿಗುತ್ತೆ, ಎಲ್ಲದಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಂತೆ ಅವ್ರು ಬೇರೆ ಒಳ್ಳೆಯ ಕೆಲಸ ಸಾಕಷ್ಟು ಮಾಡಿರೋದ್ರಿಂದ ಕೆಲವು ಕೆಲಸಗಳನ್ನ ಏನು ಮಾಡ್ತಾರೆ, ಅವರಿಗೆ ವಿನಾಯಿತಿ ಕೊಡ್ತಾರೆ. ಆದ್ದರಿಂದ ಅವೈಷ್ಟವರೇನಾದರೂ ಕೂಡ ಸ್ವರಾದಿಗಳಲ್ಲಿ ಮಾಡ್ತಕ್ಕಂಥ ತಪ್ಪುಗಳು ಕಂಡು ಬಂದರೆ ಉಪಾಲಂಬೆ ಕೃತಿಯ ಯುಕ್ತಂ ವಿಷ್ಣು ಸ್ವಾಂ ಪ್ರತಿಪೇಕ್ಷತಿ, ನೀನು ದೇವ ದ್ರೋಹಿಯಾಗಿದ್ದಿ, ನೀನು ಅಯೋಗ್ಯ ಅಂತ ಬೈಬೇಕು ಅವರನ್ನು. ರುದ್ರಸ್ವಾಂ ಧಕ್ಷತಿ, ರುದ್ರ ಸುಟ್ಟಾಕ್ಬಿಡ್ತಾರೆ ನಿನ್ನನ್ನು ಅಂತ ಹೇಳಬೇಕು ಇತ್ಯಾದಿ. ನಾಣ್ಯಥಾತು ಕಥಂಚನ, ಯೋಗ್ಯರ ಬಗ್ಗೆ ಮಾತ್ರ ಹಾಗೆ ಹೇಳಬಾರದು, ಅದು ಮುಂದಿನ್ನೂ ವಿಶೇಷವಾಗಿ ಹೇಳ್ತಾರೆ. ಮೃತ್ಯೋ ಸಕಾಶಾದ ಆತ್ಮಾನಂ ಪರಿಹರಾಣಿ ಇತಿ, ತಾವು ಸರಿಯಾಗಿ ಹೇಳೋದ್ರಿಂದ ರುದ್ರದೇವರಿಂದ ನಮಗೆ ಅನುಗ್ರಹ ಆಗುತ್ತಾದ್ದರಿಂದ ಆ ಚಿಂತನೆ ಇಟ್ಟುಕೊಂಡೇ ಮಾಡಬೇಕು. ಬ್ರಹ್ಮ ಪ್ರತಿಪತಿ ಪ್ರಜಾಪತಿಶ್ಚೇತಿ ವಿಷ್ಣುರಣ್ಯಂ ಪ್ರಬೋಧಯನ್ ತಥೇಂದ್ರನಾಮ ವಾಯುಶ್ಚ ಪರೇಶಾಂ ಬೋಧಕೋ ಯದಾ ಇತಿ ಚ. ಇಲ್ಲಿ ಪ್ರಜಾಪತಿ ಅಂತ ಬಂದಿದ್ದಕ್ಕೆ ವಿಷ್ಣು ಅಂತ ಅರ್ಥ, ಪ್ರಜಾಪತಿ ಶಬ್ದ ಬ್ರಹ್ಮ ಅಂತ ಅರ್ಥ ಇದ್ದರೂ ಕೂಡ ಮುಖ್ಯವಾಗಿ ವಿಷ್ಣುವನ್ನೇ ತಗೊಳ್ಬೇಕು. ಪ್ರಜಾಪತಿ ಅಂತ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ತಥಾ ಇಂದ್ರನಾಮ ವಾಯುಶ್ಚ, ಇಲ್ಲಿ ಇಂದ್ರ ಅಂದರೆ ವಾಯುದೇವರು, ಪ್ರಜಾಪತಿ ಅಂದರೆ ನಾರಾಯಣ. ಪರೇಶಾಂ ಬೋಧಕೋ ಯದ, ಇಲ್ಲಿ ಉಳಿದವರಿಗೆ ಬೋಧನಾದಿಗಳನ್ನು ಮಾಡ್ತಾರೆ ಅಂತ ಹೇಳಿದಾಗ ಈ ಇಂದ್ರದೇವರಿಗೆ ಅದು ಸಾಮರ್ಥ್ಯ ಇಲ್ಲ, ಆದ್ದರಿಂದ ಇವರನ್ನೇ ತಗೊಳ್ಬೇಕು. ಬ್ರಹ್ಮಯತಿ ಪ್ರಜಾಪಾತಿ ಇದಂ ರಾತೀತಿ ವ್ಯುತ್ಪತ್ತಿ ಭಿಹಿ, ವಿಷ್ಣುವಿಗೆ ಪ್ರಜಾಪತಿ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಬ್ರಹ್ಮಯತಿ ಪ್ರಜಾಹ ಪಾತಿ, ಬ್ರಹ್ಮಯತಿ ಅವರನ್ನು ಪೂರ್ಣನನ್ನಾಗಿ ಮಾಡ್ತಾನೆ, ಪೂರ್ಣರನ್ನಾಗಿ. ಪ್ರಜಾಹ ಪಾತಿ ಇತಿ ಪ್ರಜಾಪತಿ ಅಂತ ವಿಷ್ಣುವಿಗೆ ಅನ್ವಯ. ಇದಂ ರಾತೀತಿ ಇಂದ್ರ, ಇಂದ್ರ ಅಂದರೆ ಇದಂ ರಾತಿ, ಪ್ರಜಾಹ ಪಾತಿ ಇತಿ ಪ್ರಜಾಪತಿ ಪ್ರಜಾಪತಿ, ಬ್ರಹ್ಮಯತಿ ಇತಿ ಬ್ರಹ್ಮ, ಈ ರೀತಿಯಲ್ಲಿ ಪರಮಾತ್ಮನಿಗೆ ಹೆಸರುಗಳಿದೆ ಅಂಥೇಳಿ ವ್ಯುತ್ಪತ್ತಿ ಭಿಹಿ ಪದ ನಿರ್ವಚನ ಮಾಡಿದಾಗ ಬರತಕ್ಕಂಥ ಅರ್ಥನೇನಂತ ಕರೀತಾರೆ, ವ್ಯುತ್ಪತ್ತಿ ಅಂತ ಅದಕ್ಕೆ ಹೆಸರು. ಅಲ್ಲಲ್ಲ, ಇಂದ್ರದೇವರ ಇಂದ್ರ ಪದಕ್ಕೇನೆ ವಾಯುದೇವರು ಅಂತ ಹೆಸರು ಇಲ್ಲಿ. ಅದೇ ಇಂದ್ರನಾಮ ಅಂದರೆ ಇಲ್ಲಿಂದ ಅಂತ ಹೆಸರಿಂದ ಏನು ಬಂದಿದ್ದಾರೆ ಅವ್ರು ವಾಯುದೇವರೇ ಆಗಿದ್ದಾರೆ ಅಂತ. ಇಂದ್ರದೇವರ ಹೆಸರು ಇಂದ್ರ, ಹಾಂ ಹಾಂ ಹಾಂ, ಅಲ್ಲ ಇಂದ್ರದೇವರ ಒಂದು ಹೆಸರು ಬಂತಲ್ಲ, ಹೆಸರು ಬಂದಿದ್ದು ವಾಯುದೇವರಿಗೆ ಬಂದಿರೋದೆ ಹೊರತು ಬೇರೆಯವರಿಗೆ ಅಲ್ಲ ಅಂತ ಹೇಳೋದು ಇಂದ್ರನಾಮ ಅಂತ ಹೇಳಿದರು. ಬರೀ ಇಂದ್ರ ಅಂತ ಏನಾಗ್ತಿತ್ತು, ಇಂದ್ರ ಅಂತ ಅವ್ರ ಹೆಸರಿದೆಯಲ್ಲ ಅಂದರೆ, ಇಲ್ಲ ಇವರಿಗೆ ಆ ಹೆಸರಿದೆ ಅಂತ ಹೇಳೋದಕ್ಕೋಸ್ಕರ ಹೆಸರನ್ನು ರೆಫರ್ ಮಾಡೋದಕ್ಕೋಸ್ಕರ ನಾಮ ಅಂತ ಹೇಳಿದರು. ವ್ಯಕ್ತಿ ಅವರೇ ವಾಯುದೇವರೇ. ತ್ರಯೋ ಧರ್ಮಸ್ಕಂಧಾಹ, ಭಾಳ ಇಂಪಾರ್ಟೆಂಟ್, ಮತ್ತೊಂದು ಶುರುವಾಯಿತು ಈಗ. ತ್ರಯೋ ಧರ್ಮಸ್ಕಂಧಾಹ ಯಜ್ಞೋ ಅಧ್ಯಯನಂ ದಾನಂ ಇತಿ ಪ್ರಥಮ ಸ್ತಪ ಏವ ದ್ವಿತೀಯೋ ಬ್ರಹ್ಮಚರ್ಯಾಚಾರ್ಯ ಕುಲವಾಸಿ ತೃತೀಯೋ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದಯನ್ ಸರ್ವಯೇತೇ ಪುಣ್ಯಲೋಕಾಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ. ಅದೆಷ್ಟಕ್ಕೂ ಕೂಡ ಖಂಡಾರ್ಥ. த்ரயோ தர்மஸ்கந்தாஹ வ்யஸ்த சமஸ்த சாமனா சாமனாமனோ ஹரேர் உபாசகானாம் சர்வ ஸ்வர்கமோட்சௌ ஃபலத்வேன உக்தௌ ஃபலத்வேன உக்தௌ தத்ர கேஷாம் கிமிதி ஜிக்னாசாயாம் தத் விவேகேன ஆஹா த்ரயைதி. சாமத உபாசனை எரடு வித, வ்யஸ்த சமஸ்த. ஒந்தொந்தாகி மாடிதரே வ்யஸ்த சாம உபாசனை, எல்லவன்னு மாடிதரே சமஸ்த சாம உபாசனை. சாமநாமனோ ஹரேர் உபாசகானாம் ஈ ரீதி ஹரியன்னு உபாசனை மாடிதரே ஸ்வர்க மோட்சோ. வ்யஸ்தவாகி மாடிதரே ஸ்வர்க, சமஸ்த மாடிதரே மோட்ச. பார்ட் பை பார்ட் மாடோது வ்யஸ்த, ஒட்டிகை மாடிபிட்டு அது சமஸ்த. ஒட்டிகை எல்லா சப்ஜெக்டும் பாஸ் ஆகிபிட்ட, சமஸ்த பாஸ் ஆத. வருஷக்கு ஒன்னொந்தே மாடிக்கொண்டு ஹோதா, அது என்னது வ்யஸ்த. அது அதுக்கு ஸ்வர்க மோட்சோ ஃபலத்வேர உக்தௌ ஃபல அந்த ஹேளிதாரு. தத்ர கேஷாம் கிவிதி ஜிக்னாசாயாம் தத் விவேகேனாக த்ரயேதி. ಅಲ್ಲಿ ಯಾರಿಗೆ ಸ್ವರ್ಗ ಯಾರಿಗೆ ಮೋಕ್ಷ ಅಂತ ಹೇಳಿದ್ರಿ, ಅದು ಹೇಗೆ ವಿವರಣೆ ಅಂದರೆ ಕೊಡ್ತಾರೆ. ಧರ್ಮಸ್ಕಂಧಾಹ ಧರ್ಮ ಸಂಘಾಹ ತ್ರಯ. ಧರ್ಮಕ್ಕೆ ಆಶ್ರಯ ಕೊಡೋದು ಮೂರು, ಯಾವ್ಯಾವುದು? ಯಜ್ಞೋ ಅಧ್ಯಯನಂ ದಾನಮಿತಿ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಭಗವದ್ಗೀತೆಯಲ್ಲಿ ಬಂದಿದೆ. ಯಜ್ಞೋ ಅಧ್ಯಯನಂ ದಾನಮಿತಿ ಪ್ರಥಮ ಸ್ಕಂಧ ಇತ್ಯನ್ವೇತಿ. ಯಜ್ಞ ಅಂಬುದು ಮೊದಲನೇದು, ಅಧ್ಯಯನ ಎರಡನೇದು, ದಾನ ಮೂರನೇದು. ಪ್ರತಿಯೊಬ್ಬರು ಕೂಡ ಯಜ್ಞವನ್ನು ಮಾಡಲೇಬೇಕು, ಅಧ್ಯಯನವನ್ನು ಮಾಡಬೇಕು, ದಾನವನ್ನು ಮಾಡಬೇಕು. ಇವ್ಯಾವುದು ಆಪ್ಷನಲ್ಲ. ಈ ಮೂರು ಹೋಗಿಬಿಟ್ಟಿದೆ, ಮೂರು ಮಾಡಲೇಬೇಕು ಅಂತೇಳಿದರೆ ಯಜ್ಞನೂ ಇಲ್ಲ, ಅಧ್ಯಯನ ಇಲ್ಲ, ದಾನವೂ ಇಲ್ಲ. ಅದು ಯಾವ್ಯಾವ್ದು ಇರೋದೇ ಇಲ್ಲ, ಪೂರ್ತಿ ಧರ್ಮನೇ ಹೋದಾಗ ಲೆಕ್ಕ. ಅಲ್ಲಿ ಪ್ರಥಮ ಸ್ಕಂಧ ಅಂದ್ರೇನು? ಒಂದು ಭಾಗ. ತಪಃ, ತಪಸ್ಸು ಅಂದರೆ ಯಾವುದು? ಅದಕ್ಕೆ ಹೇಳ್ತಾರೆ ಕೃಚ್ಛ್ರ ಚಾಂದ್ರ ಎಣೇಂದ್ರಿಯಾದಿಕಂ ದ್ವಿತೀಯ ಸ್ಕಂಧ. ಎರಡನೇದು ಯಾವುದು ಅಂದರೆ ಅಧ್ಯಯನ. ಅಧ್ಯಯನ ಅಂದರೆ ತಪಸ್ಸು. ತಪಸ್ಸಿನಲ್ಲಿ ಎರಡು ಭಾಗ, ಆಚಾರದ ತಪಸ್ಸು, ವಿಚಾರದ ತಪಸ್ಸು. ಆಚಾರದ ತಪಸ್ಸು ಅಂದರೆ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳು, ಇಂದ್ರಿಯ ಜಯಾದಿಗಳು, ಇದನ್ನೆಲ್ಲ ಮಾಡೋದೆಲ್ಲ ಒಂದು ಭಾಗ. ಬ್ರಹ್ಮಚಾರಿ ಆಚಾರ್ಯ ಕುಲಶಾವಾಸಿ ಸನ್ ಎರಡನೇದೀಗ. ಅಧ್ಯಯನ ಮಾಡೋದು ಅಂದ್ರೇನು? ಬ್ರಹ್ಮಚಾರಿ ವೇದಗಳು ಟೆಕ್ಸ್ಟ್ ಬುಕ್ ಅಂತೆ ವೇದಾಧ್ಯಯನೇ ಆಗಿರಬೇಕು. ಆಚಾರ್ಯ ಕುಲವಾಸಿ ಅಂತ್ಯವಾಸಿ ಅಂತಾರಲ್ಲ, ಗುರುಕುಲದಲ್ಲೇ ಇದು ವಾಸ ಮಾಡಬೇಕು. ಸ ಅದಕ್ಕೆ ನಮ್ಮಲ್ಲಿ ಎರಡು ಭಾಗ ಇದೆ. ಒಬ್ಬ ರೆಗ್ಯುಲರ್ ಸ್ಟೂಡೆಂಟ್ ಬೇರೆ, ಎಕ್ಸ್ಟ್ರನಲ್ ಸ್ಟೂಡೆಂಟ್ ಬೇರೆ. ಇಬ್ಬರಿಗೂ ಸದ್ಯ ಬಂದಾಗ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ? ರೆಗ್ಯುಲರಿಗೆ ಕೊಡ್ತಾರೆ. ಅದಕ್ಕೆ ಅಂದರೆ ಹೆಚ್ಚು ಅಲ್ಲಿ ಇದ್ದು ಓದಿರ್ತಾನೆ, ಆದ್ದರಿಂದ ಜ್ಞಾನ ಜಾಸ್ತಿ ಇರುತ್ತೆ ಅಂತ ಅರ್ಥ, ಕ್ಲಾರಿಟಿ ಜಾಸ್ತಿ. ಅದರಲ್ಲೂ ಕೂಡ ರೆಸಿಡೆನ್ಷಿಯಲ್ಗೂ ಇನ್ನೂ ಜಾಸ್ತಿ. ರೆಗ್ಯುಲರು, ಎಕ್ಸ್ಟರ್ನಲ್ಲು, ರೆಸಿಡೆನ್ಷಿಯಲ್ ಅವನಿಗೆ ಟಾಪ್ ಪ್ರಯಾರಿಟಿ. ಅದರಲ್ಲೂ ಕೂಡ ಮೆರಿಟ್ ಇದ್ದರೆ ಇನ್ನೂ ಜಾಸ್ತಿ ಅವನಿಗೆ. ಅದಕ್ಕೆ ಆಚಾರ್ಯ ಕುಲವಾಸಿ ಸನ್ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದಯೇತ್ ಇತಿ ಯತ್ಸ ತೃತೀಯ ಸ್ಕಂಧ. ತನ್ನನ್ನು ಆಚಾರ್ಯ ಕುಲದಲ್ಲೇ ಇರಹ ದೇವರು ಮಾಡಬೇಕು ಅಂತ ಅನುಸಂಧಾನ ಮಾಡಿಕೊಂಡಿರಬೇಕು. ಏತೆ ಯಜ್ಞಾದಿನಿಷ್ಠಾ ಸರ್ವೇ ಪುಣ್ಯಲೋಕಾ. ಪುಣ್ಯ ಪುಣ್ಯಪ್ರಾಪ್ಯ ಸ್ವರ್ಗಾದಿಲೋಕೋ ಯಶಾಂತೆ ಪುಣ್ಯಲೋಕಾ ಭವಂತಿ. ಇವರಿಗೆಲ್ಲ ಕೂಡ ಒಳ್ಳೆ ಪುಣ್ಯಲೋಕಗಳು ಸಿಗ್ತಾ ಇವೆ. ಸರ್ವ ಏತೆ, ಇದು ಸಿದ್ಧಿ ಬರೋದಕ್ಕಿಂತ ಮುಂಚೆ ಪುಣ್ಯಲೋಕ. ಸಿದ್ಧಿ ಬಂದಮೇಲೆ ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಎರಡು ಭಾಗ ಇವೆ. ಮೊದಲು ಸ್ಕಾಲರ್ಶಿಪ್, ಆಮೇಲೆ ಸ್ಯಾಲ್ರಿ ಇದ್ದ ಹಾಗೆ. ಓದ್ತಿರ್ಬೇಕಾದ್ರೆ ಬಂದರೆ ಸ್ಯಾಲ್ರಿ ಅಂತ ಕರೆಯೋದಿಲ್ಲ, ಅದು ಟ್ಯಾಕ್ಸಬಲ್ ಕೂಡ ಅಲ್ಲ. ಯಾತಕ್ಕದು ಓದಕ್ಕೆ ಅನುಕೂಲ ಮಾಡಿಕೊಡ್ಲಕ್ಕಷ್ಟೇ, ಕೆಲಸ ಸಿಕ್ಕಮೇಲೆ ಅದು ಸ್ಯಾಲ್ರಿ ಇದ್ದ ಹಾಗೆ. ಸೊ ಎರಡು ಭಾಗ ಇದೆ. ಈಗ ಬುದ್ಧಿವಂತನಿಗೆ ಸ್ಕಾಲರ್ಶಿಪ್ ಬರೋದೆಲ್ಲ ಸ್ವರ್ಗ ಬಂದ ಹಾಗೆ, ಮುಂದೆ ಮೋಕ್ಷ ಸಿಗೋದೆಲ್ಲ ಕೆಲಸ ಸಿಕ್ಕ ಹಾಗೆ. ಅದು ಎರಡು ಸ್ಟೇಜ್ ಇದೆ. ಅಧ್ಯಯನ ಎರಡು ಭಾಗ ಮಾಡಿದರು. ಅಧ್ಯಯನದಲ್ಲಿ ಏನು ಮಾಡಿದ್ದಾರೆ? ಈಗ ಆಚಾರ ವಿಚಾರ ಎರಡಿಟ್ಕೊಂಡ್ಬಿಟ್ಟಾಗ, ಒಂದು ತಪಸ್ಸು ಕೃಷ್ಣ ಚಾಂದ್ರಾಯಣ ಅದಿಗೆಲ್ಲ ಪಾರ್ಟ್ ಎ, ಗುರುಕುಲ ವಾಸ ಇಲ್ಲಿ ಪಾರ್ಟ್ ಬಿ. ಅಧ್ಯಯನದ ಎರಡು ಭಾಗ ಮಾಡಿದ್ದಾರೆ ಅಧ್ಯಯನದಲ್ಲಿ, ಗೊತ್ತಾಯ್ತಾ? ಮೊದಲನೇದು ಯಾವುದು? ಯಜ್ಞ. ಯಜ್ಞ ಬೇರೆ ಆಯಿತು, ಅದು ಬ್ರಹ್ಮಯಜ್ಞಾದಿಗಳು, ಪಂಚಮಹಾಯಜ್ಞ ಒಂದು. ಅಧ್ಯಯನದಲ್ಲಿ ಎರಡು ಭಾಗ, ಆಚಾರ ರೂಪವಾದದ್ದು, ವಿಚಾರ ರೂಪವಾದದ್ದು. ವಿಚಾರ ರೂಪ ಪಾಠ ಕೇಳಿದ್ರೆ ಬಂದುಬಿಡುತ್ತೆ, ಜೊತೆಗಿದ್ದರೆ ಆಚಾರ ರೂಪ ಗೊತ್ತಾಗುತ್ತೆ. ಅದಕ್ಕೆ ಅಂತ್ಯ ಗುರುಕುಲ ವಾಸ ಮಾಡಬೇಕು ಅಂತ ಹೇಳಿದರು. ಹೌದು ಅಲ್ಲ, ಅದು ಪಾರ್ಟ್ ಇದೆ. ಉದಾಹರಣೆ ಕಾಂಡಕ್ಟ್ ಎಂಬುದು ಏನು ಕಾರ್ಡ್ ಕನ್ಸಿಡರ್ ಮಾಡ್ತಾರೆ, ಪಾರ್ಟ್ ಆಫ್ ವಿದ್ಯೆ ಅದು ಅವನು, ಇದು ಅದು ವ್ಯಕ್ತಿತ್ವದ ಪಾರ್ಟ್ ಅದು. ಅದು ಮೆರಿಟ್ ಸರ್ಟಿಫಿಕೇಟ್ ಜೊತೆಗೆ ಏನಿಟ್ಟಿರ್ಬೇಕು ಅವನು? ಕಾಂಡಕ್ಟ್ ಸರ್ಟಿಫಿಕೇಟ್. ಅದು ಕಾಂಡಕ್ಟ್ ಅಂದರೆ ಆಚಾರ, ಮೆರಿಟ್ ಅಂದರೆ ವಿಚಾರ, ಎರಡೂ ಇರಬೇಕಾದ್ರೆ. ಭಾರಿ ಮೆರಿಟೆಡ್ಡು ಎಷ್ಟು ಕಲ್ಲು ನೋಡಿ ಬಂದಿರ್ತಾನೆ, ಏನು ಮಾಡ್ತಾರೆ ಅದಕ್ಕೆ? ಎಲ್ಲೆಲ್ಲೂ ಕೆಲಸ ಕೊಡೋದಿಲ್ಲ, ಅವನು ಡಿಸೊಬಿಡಿಯೆಂಟ್ ಅಂತ ಆಗಿಬಿಡ್ತು. ಇನ್ನೊಬ್ರು ಭಾರಿ ಒಳ್ಳೆಯವನು, ಸಣ್ಣ ಎಲ್ಲ ಸಣ್ಣ 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 ಐ ಕ್ಲಾಸ್ ಮಾಡಿದ್ರೆ ಏನೂ ಬರೋದಿಲ್ಲ ಅವನು. ಅದು ಆಚಾರ ವಿಚಾರ ಎರಡು ಕ್ಲಬ್ ಆಗಬೇಕು, ಅದಕ್ಕಾಗಿ ಎರಡು ಭಾಗ ಮಾಡಿದ್ರೆ. ಹಾಂ, ಯಾವುದನ್ನ? ಇಲ್ಲ ಇಲ್ಲ, ಅದು ಜ್ಞಾನ ಬಂದಮೇಲೆ ಆಚಾರ ಇರಬೇಕಲ್ಲ. ಜ್ಞಾನ ಬಂದಮೇಲೆ ಆಚಾರಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ರೆ ಮಾತಾಡ್ಬೇಕಾಗಿತ್ತು. ಸ್ಟೆಪ್ ಅಲ್ಲ, ಅದೀಗ ಜೊತೆಗಿರು. ಸ್ಟೆಪ್ ಅಂದ್ರೆ ಏನು? ಮೊದಲೇ ಸ್ಟೆಪ್, ಎರಡನೇ ಸ್ಟೆಪ್, ಮೊದಲೇ ಸ್ಟೆಪ್ ಏನು ಮಾಡ್ತೀರಿ ನೀವು? ಅಲ್ಲ, ಮೊದಲೇ ಸ್ಟೆಪ್ ಏನು ಮಾಡಿದ್ದೀರಿ ನೀವೀಗ? ಎರಡನೇ ಸ್ಟೆಪ್ಗೆ ಮೊದಲೇ ಸ್ಟೆಪ್ ಏನು ಮಾಡಿದ್ದೀರಿ ಈಗ?
ಅಲ್ಲ, ಒಂದೇ ಸ್ಟೆಪ್ ತೆಗೆದು ಎರಡನೇ ಸ್ಟೆಪ್ ಬಿಟ್ಟಿದ್ದೀರಿ. ಅವಾಗ ಏನಾಯ್ತು, ಈಗ ಬಿಟ್ಟು ಮೇಲೆ ಅದ್ವೈತ ಹೇಳೋದು ಹಾಗೇನೆ, ಕರ್ಮ ಸನ್ಯಾಸ ಮಾಡಿದ್ರಾಯ್ತು ಅಂತೆ. ಎರಡನೇ ಸ್ಟೆಪ್ ಹೋದಾಗ ಒಂದೇ ಸ್ಟೆಪ್ಪಿಂದ ಕಾಲು ತೆಗೆಯೋ ಹಾಗೆ, ನೀವು ಜ್ಞಾನಕ್ಕೆ ಹೋದ ಕರ್ಮ ಬಿಟ್ಬಿಡಿ ಅಂತ ಹೇಳ್ತಾರೆ. ನಾನು ಅದನ್ನು ಮಾಡೋದಿಲ್ಲ, ಗೊತ್ತಾಯ್ತಿಲ್ಲ. ಸ್ಕಂದಗಳು ಮೂರು ಒಟ್ಟಿಗೆ ಇವೆ. ಸ್ಕಂದ ಅಂದರೆ ರೆಂಬೆಗಳು, ಗೊತ್ತಾ, ಎರಡು ರೆಂಬೆಗಳು. ಭಾಗವತಾಂಬತ ಯಾಕೆ ಸ್ಕಂದ ಅಂತ ಕರೆದಿದ್ದಾರೆ? ಅದು ವೇದ ಕಲ್ಪವೃಕ್ಷದ ಭಾಗಗಳು, ಹನ್ನೆರಡು ಭಾಗ ಇದೆ, ರೆಂಬೆಗಳಿವೆ ಅದಕ್ಕೆ ಅಂತ ಹೇಳಿ. ಇಲ್ಲೂ ಹಾಗೆ ಮೂರು ರೆಂಬೆ ಒಟ್ಟಿಗೆ ಇರ್ತಾವೆ ರೆಂಬೆಗಳು. ಸ್ಟೆಪ್ ಏನಾಗುತ್ತೆ, ಒಂದಕ್ಕೊಂದು ಮೇಲೆ ಹೋಗ್ತಾ ಬರುತ್ತೆ, ಲಿಂಕ್ ಇರುತ್ತೆ. ಇಲ್ಲಿ ಲಿಂಕ್ ಇರೋದೆ, ಲಿಂಕ್ ಬಿಡೋದಿಲ್ಲ ಇಲ್ಲಿ. ಅದಕ್ಕೆ ಈ ಅರ್ಥನೇ ಮಾಡಬೇಕು. ಹ್ಞೂ, ಅದು ತಗೊಳಗಿಲ್ಲ, ಮಾಡಿಲ್ಲ ರೀತಿ ಅವರು. ನಾವು ಮಾಡಿದ್ರೆ ತಗೋಬೇಕಾಯಿತು, ಮಾಡಲಿಲ್ಲ ಅದನ್ನು. ಯಜ್ಞ ಅಂತ ಸಪ್ರೇಟ್ ಮಾಡಿದ್ದಾರೆ ಹೊರತು ಬೇರೆ ಮಾಡಲಿಲ್ಲ. ಯಜ್ಞ ಅಂಬೋದು ಯಜ್ಞನೇ, ಇದು ಸೇರ್ಸಕ್ಕೆ ಬರೋದಿಲ್ಲ. ಯಜ್ಞ ಅಂತಲೇ ಒಂದು ಭಾಗ, ಗೊತ್ತಾಯ್ತಾ. ಸಾಮಾನ್ಯವಾಗಿ ಎಲ್ಲ ಕರ್ಮನು ಯಜ್ಞ ಆದರೂ ಕೂಡ ಟೆಕ್ನಿಕಲಿ ಕರ್ಮ ವಿಶೇಷ ಯಜ್ಞ ಅಂತ ಕರೀತಾರೆ. ಯಜ್ಞ ಅರ್ಥಾತ್ ಕರ್ಮಣಃ, ಯಾವುದೇ ಕರ್ಮ ಕೃಷ್ಣಾರ್ಪಣ ಬುದ್ಧಿ ಮಾಡಿ ಯಜ್ಞ ಅಂತ ಕರೆದು ಬಿಡ್ತಾರೆ ಅದನ್ನು. ಬಟ್ ಟೆಕ್ನಿಕಲಿ ಯಜ್ಞ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಅದಕ್ಕೆ? ಇವತ್ತು ಓದ್ಲಿಕ್ಕೆ ಬರಲಿಕ್ಕೆ ಬರುತ್ತೆ, ಬಟ್ ಬಂದು ಬಂದರೆ ಅದು ಎಜುಕೇಷನ್ ಕರೆಯೋದಿಲ್ಲ. ಡಿಗ್ರಿ ಬೇಕು ಅವನಿಗೊಂದು, ಅದೇ ಓದು ಬರೋದು. ಎಷ್ಟೋ ಜನ ಸ್ಕೂಲಿಗೆ ಹೋಗಿಲ್ಲ, ಜನ್ಮದಲ್ಲಿ ಎಲ್ಲೂ ಓದಿಲ್ಲ, ದೊಡ್ಡ ದೊಡ್ಡ ಮಹಾಕಾವ್ಯ ಬರೆದವರಿದ್ದಾರೆ. ಇವತ್ತು ಸ್ಕೂಲ್ಗೆ ಕಾಲೇಜ್ಗೆ ಓದಾಗ ಓದ್ಲಿಕ್ಕೆ ಬರೋದಿಲ್ಲ ಇವನಿಗೆ ಫಸ್ಟು. ಬಟ್ ಇವನಿಗೆ ಅವ್ರಿಗೆ ಕೆಲಸ ಕೊಡೋಕ್ಕೆ ಬರೋದಿಲ್ಲ, ಇವರಿಗೆ ಕೊಡಬೇಕು ಅವ್ರು. ಅದಕ್ಕೆ ಕ್ವಾಲಿಫಿಕೇಷನ್ ಅವ್ರಿಗಿಲ್ಲ. ಎಷ್ಟೋ ಸರ್ತಿ ಹಾಗಾಗಿದೆ, ದೊಡ್ಡ ದೊಡ್ಡ ಪಂಡಿತರೆಲ್ಲ ಕಾಶಿ ಅಂತಲ್ಲಿ ಹೋದಾಗ ಹಿಂದಿನ ಕಾಲಕ್ಕೆ ವಾಕ್ಯಾನಿಗೆ ಎದ್ದು ಬಿಡ್ತಾ ಇದ್ರು. ಅಲ್ಲಿ ಮೇಷ್ಟ್ರು ಬೇಕಾಗ್ತಿತ್ತು, ಅಪಾಯಿಂಟ್ ಮಾಡ್ಕೋಬೇಕು ಇವ್ರನ್ನ. ಅಪಾಯಿಂಟ್ ಮಾಡೋರು ಕ್ವಾಲಿಫಿಕೇಷನ್ ಇಲ್ಲ ಇವರಿಗೆ. ಯಾವ ಬರೀ ಓದೋರು ಎಲ್ಲ ಹೇಳ್ತಾರೆ, ಕ್ವಾಲಿಫಿಕೇಷನ್ ಇಲ್ಲ. ಅವ್ರು ನೋಡಿದ್ರೆ ಏನು ಹೇಳೋದಿಲ್ಲ, ಕ್ವಾಲಿಫಿಕೇಷನ್ ಇದೆ ಅವ್ರಿಗೆ. ನಿರ್ವಹಿಲ್ಲ ಆಗ್ಬಿಟ್ಟು ಕೊನೆಗೆ ಅವ್ರು ಏನು ಮಾಡಿ ರೂಲ್ಸ್ ಬದಲಾಯಿಸ್ಬಿಟ್ರು. ಇವರಿಗೋಸ್ಕರ ಏನು ಬದಲಾಯಿಸಿದ್ರು ಅಂದರೆ ಸಡನ್ನಾಗಿ ಈಲೆ ಪರೀಕ್ಷೆ ಮಾಡಿಬಿಡೋದು ಅಂತ, ಗೊತ್ತಾಯ್ತಾ. ಕ್ವಾಲಿಫಿಕೇಷನ್ ಕೊಟ್ಬಿಟ್ಟು ತೊಗೊಳೋದು ಅಂತೆ. ಈಗ ನಿಯಮನೂ ಉಲ್ಲಂಘನೆ ಮಾಡಿದಾಗಲಿಲ್ಲ, ಗೊತ್ತಾಯ್ತಾ. ಜೊತೆಗೆ ವಿದ್ವತ್ತರು ಉಪಯೋಗ ಪಡ್ಕೊಂಡಾಗಾಯ್ತು. ಆ ರೀತಿ ಮಾಡಿ ಎಷ್ಟೋ ಜನ ಪಂಡಿತರು ತೊಗೊಂಡಾಗ ಹಿಂದೆ ಕೂಡ 1, 1, 3, 4 ಜಂಪ್ ಮಾಡೋದಿತ್ತು ಹಿಂದೆ ಕೂಡ. ಈಗ ಕಡಿಮೆ ಆಗಿದೆ. ಬುದ್ಧಿವಂತರನ್ನೆಲ್ಲ ಏನು ಮಾಡ್ತಿದ್ರು, ಜಂಪ್ ಮಾಡಿಸ್ಬಿಡ್ತಾ ಇದ್ದಾರೆ. ಒಂದನೇ ಕ್ಲಾಸ್ನ ಮೂರನೇ ಕ್ಲಾಸು, ಐದನೇ ಕ್ಲಾಸು, ಆ ರೀತಿಯಾಗಿ. ನಮಗೆಲ್ಲ ಇದು ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಇದ್ದೇ ಇಲ್ಲ ಊರುಗಳಲ್ಲೆಲ್ಲ. ಸೀದಾ ಆರನೇ ಕ್ಲಾಸಿಗೆ ಸೇರಿಸ್ಬಿಡೋದು ಅಷ್ಟೇ, ಯಾರು ಕೇಳಿ ಕೊಟ್ಬಿಡ್ತಿದ್ರು ಅಷ್ಟೇ. ಯಾವುದು ಯಾವ ಕ್ಲಾಸಿಗೆ ಬೇಕಾದ್ರೂ ಕೊಡ್ತಿದ್ರು ಆಗ. ಈಗ ಅವೆಲ್ಲ ಇರಲಿಲ್ಲ. ಹೌದು, ಅವ್ರು ಏನು ಮಾಡ್ತಿದ್ರು ಆಗ, ಒಂದು ಪರೀಕ್ಷೆ ಮಾಡೋದು, ಯಾವುದೋ ಒಂದು ಪರೀಕ್ಷೆ ಕೆಲವು ಕೊಟ್ಟು ಅದು ಪಾಸ್ ಆಗಿಬಿಟ್ರೆ ಬೋದಿರೋದು ಅಷ್ಟೇ. ಯಾವ ಗೊತ್ತಿದ್ರೆ, ಮೇಷ್ಟ್ರು ಗೊತ್ತಿದ್ರೆ ಅದು ಬೇಕಾಗಿಲ್ಲ. ಮೇಷ್ಟ್ರುಗಳು ಗೊತ್ತಿದ್ರೆ ಅದೂ ಬೇಕಿಲ್ಲ, ಎಷ್ಟು ಅಂತ ಕೊಟ್ಟು ಸೇರಿಸ್ಕೊಂಡ್ಬಿಡ್ತೀವಿ. ಈಗ ಅದೆಲ್ಲ ಬದಲಾಗಿದೆ, ಆದರೆ ಕ್ವಾಲಿಟಿ ಇಲ್ಲ. ಆಗ ಅಷ್ಟಿದ್ರೂ ಒಳ್ಳೆ ಕ್ವಾಲಿಟಿ ಇರ್ತಿತ್ತು, ಈಗ ಎಷ್ಟು ಮಾಡಿದರೂ ಕೂಡ ಎಸ್ಕೇಪ್ ಆಗೋಣಾಗೆ ಬಿಡ್ತಾರೆ. ತೃತೀಯೋ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೇ ಅವಸಾದ ಎನ್ ಸರ್ವ ಏತೇ ಪುಣ್ಯಲೋಕಾ ಭವಂತಿ ಬ್ರಹ್ಮಸಂಸ್ಥೋ ಅಮೃತತ್ವಮೇತಿ. ಕೊನೆಯಲ್ಲಿ ಬರ್ತಾನೆ ಅವನು ಈ ಸ್ಟೇಜಲ್ಲಿ, ನೆಕ್ಸ್ಟ್ ಸ್ಟೇಜಲ್ಲಿ ಬ್ರಹ್ಮಸಂಸ್ಥಾನಾಗಿಬಿಡ್ತಾನೆ. ಆಗ ಅಮೃತತ್ವಮೇತಿ, ಸರಿಯ ದೇವರು ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ತತ್ರ ಅಯಂ ವಿವೇಕ ಯಜ್ಞ ಅಧ್ಯಯನ ದಾನೈಹಿ ಗೃಹಿ ಸೋಮಲೋಕಂ ಯಾತಿ. ಇನ್ನೂ ಕ್ಲಾರಿಫಿಕೇಶನ್, ಯಜ್ಞ ಅಧ್ಯಯನ ದಾನ ಮೂರು ಜನನೂ ಮಾಡ್ತಾರೆ. ಯಾರು ಮಾಡ್ತಾರೆ? ಗೃಹಸ್ಥನೂ ಮಾಡ್ತಾನೆ, ಯತಿನೂ ಮಾಡ್ತಾನೆ, ಬ್ರಹ್ಮಚಾರಿನೂ ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ. ಅಲ್ಲಿ ಏನು ವ್ಯತ್ಯಾಸ ಅಂದರೆ, ಯಜ್ಞ ಅಧ್ಯಯನ ದಾನೈಹಿ ಗೃಹಿ ಸೋಮಲೋಕಂ ಯಾತಿ. ಈ ಮೂರು ಆಡದಿಂದ ಗೃಹಸ್ಥರಾಗಿದ್ದು ಮಾಡಿದರೆ ಅವನು ಸೋಮಲೋಕಕ್ಕೆ ಹೋಗ್ತಾನೆ, ಚಂದ್ರಲೋಕಕ್ಕೆ. ಯತಿಹಿ ತಪಸಾ ಸೂರ್ಯಂ, ಯತಿ ಮಾಡಿದರೆ ಸೂರ್ಯಲೋಕಕ್ಕೆ ಹೋಗ್ತಾರೆ, ಅಂದರೆ ಅವರಿಗೆ ಬಯಸಿಲ್ಲ, ಬೈಪಾಸ್ ಮಾಡ್ತಾನೆ, ಇದು ಮೇಲೆ ಹೋಗಿಬಿಡ್ತಾನೆ. ವನಸ್ಥೋ ಬ್ರಹ್ಮಚಾರಿ ಚ ಋಷಿಲೋಕಮೇತಿ, ವನಪ್ರಸ್ಥಾಶ್ರಮಿಯಾದವನು ಬ್ರಹ್ಮಚಾರಿಯಾದವನು ಋಷಿಲೋಕಕ್ಕೆ ಹೋಗ್ತಾನೆ. ಫಸ್ಟ್ ಸ್ಟೇಜ್ ಇವೆಲ್ಲ, ಕೊನೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಮುಕ್ತೇಶು ಮಧ್ಯೆ ಯದಿ ಕಶ್ಚಿತ್ ಬ್ರಹ್ಮ ಸಂಸ್ಥೋ ಬ್ರಹ್ಮಜ್ಞಾನಿ ತರಿ ಅಮೃತತ್ವ ಮುಕ್ತಿಮೇತಿ. ಅವನು ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿಬಿಟ್ರೆ ಬಿ ಎಸ್ ಸಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟ, ಅವನ ಕಾಲೇ ಲೆಕ್ಚರ್ ಆಗೋ ಚಾನ್ಸ್ ಇಲ್ಲ. ಮುಂದೆ ಹೋದ್ದು ಅವಾಗ ಆಗಲಿಕ್ಕೆ ಬಂತು, ಯಾಕೆ ಡಿಸ್ಕಂಟಿನ್ಯೂ ಮಾಡೋ ಚಾನ್ಸ್ ಒಂದಿದೆ. ಬಟ್ ಅಲ್ಲಿಗೆ ಫಲ ಇಲ್ಲ ಅಂತಲ್ಲ, ಆದರೆ ಮುಖ್ಯ ಆ ಫಲ ಸಿಗೋದಿಲ್ಲ ಅವನಿಗೆ, ಈ ಫಲ ಸಿಗುತ್ತಾ. ಅದರಿಂದ ಯತಿಗಳಿಗೂ ಯಜ್ಞ ಇದೆ, ಆಚಾರ್ಯ ಬರೀತಾರೆ. ಜ್ಞಾನ ಯಜ್ಞನೇ ಯಜ್ಞ ಯತಿಗಳಿಗೆ. ದಾನ ಯತಿಗಳಿಗೆ ದಾನ ಮಾಡಬೇಕು ಅಂದರೆ ಅಭಯದಾನ ಮಾಡಬೇಕು ಅಂತ ಹೇಳ್ತಾರೆ. ಅಭಯದಾನವೇ ಯತಿಗಳು ಕೊಡ್ತಕ್ಕಂಥ ಯಜ್ಞ. ಅದರಲ್ಲಿ ಗೀತಾ ತಾತ್ಪರ್ಯದ ಕೊನೆ ಇದರ 18ನೇ ಅಧ್ಯಾಯದಲ್ಲಿ ಈ ಪ್ರಶ್ನೆ ಹಾಕ್ಕೊಂಡ್ರು, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಅಂತ ಹೇಳಿಬಿಟ್ರಿ. ಯಜ್ಞಾಧಿಕಾರನೇ ಇಲ್ಲ, ಅಗ್ನಿ ಮುಟ್ಟಾಗಿಲ್ಲ ಯಾರು ಯತಿಗಳು. ಇನ್ನೇನು ಯಜ್ಞ ಮಾಡ್ತಾರೆ ಅಂದರೆ ಜ್ಞಾನ ಯಜ್ಞ ಮಾಡಬೇಕು ಅಂತ ಹೇಳಿದರು. ಆಮೇಲೆ ದಾನ ಮಾಡಬೇಕು, ಯಜ್ಞೋದಾನಂ ತಪಶ್ಚೈವ ದಾನ ಮಾಡಬೇಕು ಅಂತ ಕೇಳಿದರೆ ಅಭಯದಾನ ಮಾಡಬೇಕು ಅಂತ ಹೇಳಿದರು. ಜ್ಞಾನದಾನ ಅಭಯದಾನ ಎರಡೂ ಆಯಿತು. ಕೊನೆಗೆ ತಪಸ್ಸು, ತಪಸ್ಸು ಅಂತೂ ಮುಖ್ಯ ಆದರೆ ಮಾಡ್ತಾರೆ, ಜಪ ತಪಾದಿಗಳೆಲ್ಲ ತಪಸ್ಸು ಯತಿಗಳಿಗೂ ಉಂಟು ಅಂತ ಹೇಳಿಬಿಡ್ತಾರೆ. ಅಮೃತತ್ವ ಮುಕ್ತಿಮೇತಿ ಪ್ರಜಾಪತಿ ಲೋಕಾನ್ ಅಭ್ಯತಪತ್ ತೇಭ್ಯೋಭಿತಪ್ತೇಭ್ಯೋ ತ್ರಯೀ ವಿದ್ಯಾ ಸಂಪ್ರಾಸ್ತ್ರಪತ್ ತಾಮಭ್ಯತಪತ್ ತಸ್ಯಾಭಿತಪ್ತಾಯಾಹ ಏತಾನಿ ಅಕ್ಷರಾಣಿ ಸಂಪ್ರಾಸ್ರವಂತ ಭೂರ್ಭುವಸ್ವಃ ಭೂರ್ಭುವಸ್ವರಿತಿ ತಾನಿ ಅಭ್ಯತಪತ್ ತೇಭ್ಯೋಭಿತಪ್ತೇಭ್ಯಃ ಓಂಕಾರಃ ಸಂಪ್ರಾಸ್ರವತ್ ತದ್ಯಥಾ ಶಂಕುನಾ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಂ ಏತೇನ ಓಂಕಾರೇಣ ಸರ್ವಾವಾಕ್ ಸಂತೃಣ್ಣಾ ಓಂಕಾರ ಏವ ಇದಂ ಸರ್ವಂ ಓಂಕಾರ ಏವ ಇದಂ ಸರ್ವಂ. ಇನ್ನೊಂದು ವಿಷಯ, ಪ್ರಾಯೋ ಮುಮುಕ್ಷು ಜಪ್ಯೋ ಮಂತ್ರ ವೇದಾಧ್ಯರ್ಥತೆಯ ಸರ್ವಸಾರತ್ವಾತ್ ಓಂಕಾರ ಏವ ಇತ್ಯಾಖ್ಯಾಯಿಕೆಯ ಆಹಾ. ಎಲ್ಲ ಮುಮುಕ್ಷುಗಳು ಕೂಡ ಜಪಿಸಬೇಕಾದ ಮಂತ್ರ ಅಂದರೆ ಓಂಕಾರವೇ ಆಗಿದೆ. ಯಾತಕ್ಕೆ? ವೇದಾಧ್ಯರ್ಥತೆಯ, ಸಕಲ ವೇದ ಅರ್ಥವೂ ಅದಾಗಿದೆ. ಸರ್ವಸಾರತ್ವ, ಎಲ್ಲ ಶಾಸ್ತ್ರಗಳ ಸಾರ ಅಂದರೆ ಓಂಕಾರವಾಗಿರೋದ್ರಿಂದ ಎಲ್ಲ ಮುಮುಕ್ಷುಗಳು ಹೇಳಬೇಕು ಅಂತ ಹೇಳೋದಕ್ಕೋಸ್ಕರ ಒಂದು ಆಖ್ಯಾಯಿಕ, ಒಂದು ಆಖ್ಯಾಯಿಕೆಯ ಮೂಲಕ ಸ್ಪಷ್ಟ ಮಾಡ್ತಾರೆ. ಏನು ಆಖ್ಯಾಯಿಕೆ ಅಂದರೆ, ಪ್ರಜಾಪತಿ ವಿಷ್ಣು ಸಾರಾನ್ ವಿವೇಕ್ತುಂ ಶಬ್ದಾತ್ಮಲೋಕಾನ್ ಅಭ್ಯತಪತ್ ಅಪಶ್ಯತ್. ವಿಷ್ಣು ಏನು ಮಾಡಿದಾನಂತೆ, ಸುಮ್ಮನೆ ಲೋಕ ತೋರಿಸೋದಕ್ಕೋಸ್ಕರ ಇಷ್ಟೆಲ್ಲ ಶಾಸ್ತ್ರ ಪ್ರಪಂಚ ಇದೆ, ಇದರಲ್ಲಿ ಯಾವುದು ಭಾರಿ ದೊಡ್ಡದು ಅಂಥೇಳಿ ತೀರ್ಮಾನ ಮಾಡಿದ. ತೇಭ್ಯ ಶಬ್ದಾತ್ಮಲೋಕೇಭ್ಯ ಅಭಿತಪ್ತೇಭ್ಯ ದೃಷ್ಟೇಭ್ಯ ತ್ರಯೀ ವಿದ್ಯಾ ಋಗಾದಿ ರೂಪ ಸಂಪ್ರಾಸ್ರವತ್. ಅದರಲ್ಲಿ ಮೊದಲು ಯಾವುದು ಎದ್ದು ಕಾಣಿಸ್ತೀಗ, ವೇದಗಳು ಹೊರಗೆ ಬಂದವು. ಋಗ್ವೇದ ಯಜುರ್ವೇದ ಸಾಮವೇದ ಮೇಲೆ ಬಂದವು. ಆಮೇಲೆ ಸಾರತ್ವೇನ ಭಗವತ ವಿಜ್ಞಾಯತ. ಆಮೇಲೆ ತಾಮಿತ್ಯಾದಿ ವಾಕ್ಯತ್ರಯ ಮದ್ವಿ ಏವಂ ವ್ಯಾಖ್ಯೆ. ಪರಮಾತ್ಮ ಮತ್ತೇನು ಮಾಡಿದ, ಈ ಮೂರರಲ್ಲಿ ಸಾರ ಯಾವುದು ಅಂತ ಮತ್ತೆ ಮಾಡಿದ. ಆಗೇನು ಬಂದು, ಮೂರು ವ್ಯಾಹೃತಿಗಳು ಬಂದು, ಭೂಹು ಭುವ ಸ್ವಹ, ಭೂ ಋಗ್ವೇದ, ಭುವ ಯಜುರ್ವೇದ, ಸ್ವಹ ಸಾಮವೇದ. ಗಾಯತ್ರಿ ಮಂತ್ರ ಸರ್ವವೇದ ಜಪ ಪಾರಾಯಣ ಯಾತಕ್ಕಾಗುತ್ತೆ ಅಂದರೆ, ಭೂರ್ಭುವಸ್ವ ಅಂತ ಹೇಳ್ತಾನಲ್ಲ, ಭೂಹು ಋಗ್ವೇದ ಮುಗಿದೋಯ್ತು, ಇದರಲ್ಲಿ ಪೆನ್ ಡ್ರೈವ್ ಹಾಕೊಂಡ್ಬಿಟ್ರೆ ತಕ್ಷಣ ಇರಿ ಬಂದ್ಬಿಡತ್ತಲ್ಲ ಆ ಥರ. ಭೂಹು ಋಗ್ವೇದ ಪೂರ್ತಿ ಆಗೋಯ್ತು, ಭುವಃ ಯಜುರ್ವೇದ ಆಗೋಯ್ತು, ಸ್ವಹ ಸಾಮವೇದ ಆಗೋಯ್ತು. ಅದಕ್ಕೆ ಸರ್ವವೇದ ಮಹಾತಾತು ಗಾಯತ್ರಿ, ಗಾಯತ್ರಿ ಅಂದರೆ ಸಕಲ ವೇದಗಳ ಸಾರ. ತತ್ಸವಿತ್ರವರೆ ಎಣ್ಣೆ, ಅದು ಎಕ್ಸ್ಪ್ಯಾನ್ಷನ್, ಭೂನ್ ಎಕ್ಸ್ಪ್ಯಾನ್ಷನ್ ಅದು. ಆಮೇಲೆ ಭರ್ಗೋದೇವಸ್ಯ ಧೀಮಹಿ ಭುವ ಎಕ್ಸ್ಪ್ಯಾನ್ಷನ್ ಅದು, ಧಿಯೋಯೋನ ಪ್ರಚೋದಯಾತ್ ಸ್ವಹ ಎಕ್ಸ್ಪ್ಯಾನ್ಷನ್ ಅದು. ಆದ್ದರಿಂದ ಓಂ ಎಕ್ಸ್ಪ್ಯಾನ್ಷನ್ ಭೂರ್ಭುವಸ್ವ, ಓಂ ಭೂರ್ಭುವಸ್ವ ತತ್ಸವಿತ್ರವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್. ಹೀಗೆ ಶಾರ್ಟೆಸ್ಟ್ ಅಂದರೆ ಓಂ, ಅದರದ್ದು ಎಕ್ಸ್ಪ್ಯಾಂಡೆಡ್ ಗಾಯತ್ರಿ, ಮಧ್ಯೆ ಬಂದಿದ್ದು ವ್ಯಾಹೃತಿಗಳು ಓಂ ಭೂರ್ಭುವಸ್ವ ಇತ್ಯಾದಿ ಅದನ್ನು ಹೇಳ್ತಾರೆ. ಅದರಲ್ಲಿ ಏನು ಬಂತು ಅಂದರೆ, ಭಗವತಾ ವಿಜ್ಞಾಯದ ತಾಮಿತ್ಯಾದಿ ವಾಕ್ಯತ್ರಯವ ಪೇವಂ ವ್ಯಾಖ್ಯೆ ಭೂರ್ಭುವಸ್ವ. ಅದಾಮೇಲೆ ಏನು ಮಾಡಿದರು ಅಂದರೆ, ಓಂಕಾರಸ್ಯ ಉಕ್ತಂ ಸಾರತ್ವ, ಭೂರ್ಭುವಸ್ವದ ಸಾರ ಓಂಕಾರದಲ್ಲಿ ಬಂದುಬಿಡ್ತು. ಆಗ ತೀರ್ಮಾನ ಮಾಡಿದ, ತದ್ಯಥಾ ಇತಿ ವಕ್ಷ್ಯಮಾಣಂ ನಿದರ್ಶನಂ ಯಥಾ ಶಂಕುನ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಪ್ರೋತಾನಿ ಏಮಂ ಓಂಕಾರೇಣ ಭಗವಾನ್ ನಾಮಭೂತೇನ ಸರ್ವಾವಾಕ್ ಸಂತೃಣ್ಣ ಪ್ರೋತ. ಹೇಗೆ ಎಲೆಗಳೆಲ್ಲ ಶಂಕುವಿನಿಂದ ಕಟ್ಟಲ್ಪಡಬೇಕೋ, ಎಲ್ಲ ಓಂಕಾರ ಎಲ್ಲವೂ ಕಟ್ಟಲ್ಪಟ್ಬಿಟ್ಟಿವೆ. ಒಂದು ನೋಡಿದ್ರೆ ಇಷ್ಟೇ ಇಷ್ಟು ಕಾಣ್ ಬಿಚ್ಚಿಬಿಟ್ಟು ದೊಡ್ಡದಾಗಿಬಿಡುತ್ತೆ. ಓಂಕಾರ ಇರೋದರಿಂದಾಗಿಯೇ ಸರ್ವಾವಾಚಾಂ ತೃಣ್ಣ ಅಂದರೆ ಪ್ರೋತ, ಕಟ್ಟಲ್ಪಡೋದು ಅಂತ ಅರ್ಥ. ಸರ್ವವಾಚಾಂ ತದರ್ಥ ವಿವೃತಿ ಪರತ್ವಾ, ಉಳಿದು ಯಾವುದೇ ಮಾತು ಹೇಳಿದರೂ ಕೂಡ ಓಂಕಾರದ ವಿವರಣೆ ಅಷ್ಟೇ. ಬೇಸಿಕ್ ವರ್ಡ್ ಅಂದರೆ ಓಂಕಾರ, ಇದಂ ಪ್ರಕೃತ ಓಂಕಾರ ಏವ ಸರ್ವಂ. ಅದಕ್ಕೆ ಓಂಕಾರವೇ ಎಲ್ಲ ಅಂದರೆ ಎಲ್ಲ ಶಾಸ್ತ್ರಾರ್ಥನ ಅದರಲ್ಲಿದೆ. ಅರ್ಥಪೂರ್ತಿ ವಾರ್ತಿನಃ ಸರ್ವಪದಸ್ಯ ನಪುಂಸಕತೆಯ ತದನ್ವಿತತ್ವಾತ್ ಇದಮಿತ್ಯಪಿ ನಪುಂಸಕಂ ಕೃತಂ. ಹಾಗೊಂದು ಪ್ರಶ್ನೆ ಬಂತು, ಸರ್ವಂ ಓಂಕಾರ ಅಂದರು, ಆಮೇಲೆ ಇದಂ ಬಂದುಬಿಟ್ರು, ಓಂಕಾರ ಪುಲ್ಲಿಂಗ, ಇದಂ ನಪುಂಸಕಲಿಂಗ, ಅಯಂ ಅನ್ಬೇಕಾಯಿತು, ಇದಂ ಅಂತ ಯಾತಕ್ಕಂದರು ಅಂತ ಕೇಳಿದರೆ ಅದಕ್ಕೆ ಅಯಂ ಓಂಕಾರ ಇತಿ ನಪುಂಸಕತೆಯ ಅರ್ಥಪೂರ್ತಿ ವಾರ್ತಿನಃ ಸರ್ವಪದಸ್ಯ ನಪುಂಸಕತೆಯ. ಇದು ಓಂಕಾರ ಅನ್ನೋದು ಈ ಕಡೆ ಇದೆ, ಸರ್ವಂ ಈ ಕಡೆ ಇದೆ, ಇದಂ ಈ ಕಡೆ ಇದೆ, ಗೊತ್ತಾ? ಇದಂ ಮಧ್ಯೆ ಇದೆ. ಇದಂ ರೆಫರೆನ್ಸ್ ಯಾವುದಕ್ಕೀಗ? ಸರ್ವಮ್ಗೆ. ಸರ್ವಂ ಅನ್ನೋದೇನದು? ಸರ್ವ ಅಂತ ಪುಲ್ಲಿಂಗನೂ ಇದೆ, ಸರ್ವ ಅಂಥೇಳಿ ನಪುಂಸಕಲಿಂಗನೂ ಇದೆ. ಆದರೆ ಸರ್ವ ಅಂತ ಪದಕ್ಕೆ ಎಲ್ಲ ಅಂತ ಅರ್ಥ ಬರಬೇಕಾದ್ರೆ ನಪುಂಸಕದಲ್ಲಿ ಹೇಳಿದರು, ಅದಕ್ಕೆ ಸರ್ವಂ ಅಂತ ಹೇಳಿಬಿಡಿ. ಅದಕ್ಕೆ ವಾಸುದೇವ ಸರ್ವಂ ಇತಿ, ವಾಸುದೇವ ಸರ್ವ ಅಂತ ಹೇಳಿಲ್ಲ, ಗೊತ್ತಾಯ್ತಾ? ಭಗವದ್ಗೀತೆಯಲ್ಲಿ ವಾಸುದೇವ ಸರ್ವ ಇತಿ ಅಂತ ಹೇಳಿಲ್ಲ, ವಾಸುದೇವ ಪುಲ್ಲಿಂಗ, ಸರ್ವಂ ನಪುಂಸಕಲಿಂಗ. ಯಾತಕ್ಕೆ? ಅಲ್ಲಿ ಕಾರಣ ಹೇಳಿಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಬರೀ ಗೀತಾ ಭಾಷೆಯಲ್ಲೂ ಹೇಳಿಲ್ಲ, ಅದರ ಗೀತಾ ತಾರ್ಥದಲ್ಲೂ ಹೇಳಿಲ್ಲ, ರಾಯರ ವಿವೃತ್ತಿಯಲ್ಲೂ ಬರೆದಿಲ್ಲ. ಅಲ್ಲಿ ಇಲ್ಲಿ ಬರೀತಾರೆ ಅದು. ಯಾವುದು ಒಂದೇ ಕಡೆ ಯಾಕೆ ಬರೆಯೋದಿಲ್ಲ ಅಂದರೆ, ನಮ್ಮ ಪದ್ಧತಿ ಅದು. ತುಂಬ ದುಡ್ಡು ಹೋಗ್ಬೇಕಾದ್ರೆ ಈ ಜೇಬಲ್ಲಿಷ್ಟು, ಈ ಜೇಬಲ್ಲಿಷ್ಟು, ಈ ಪ್ಯಾಂಟ್ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತದೆ. ಯಾಕೆ? ಒಂದು ಪಿಪ್ಪೆ ಇನ್ನೊಂದಕ್ಕೆ ಬಿಡಿಲಿ ಅಂತೇಳಿ ಹೇಳ್ತಾವೆ. ಚಾರ್ಜ್ಗಾರು ಕೊರಿ ಉಳ್ಕೊಳ್ಳಿ ಅಂತ ಇಟ್ಕೊಳ್ಳೋ ಹಾಗೆ ಅದೊಂದು ಜಾಡತನ. ಅಯೋಗ್ಯರು ಎಲ್ಲ ಇದು ಮಾಡಿಬಿಡ್ಬಾರ್ದು, ಎಲ್ಲ ಗುಟ್ಟು ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅದು ಇವರು ಒಳ್ಳೆಯವ್ರಿಗೆ ಏನು ಮಾಡ್ತಾರೆ, ಲಿಂಗ್ ಸಿಗ್ತಾ ಹೋಗುತ್ತಾ ಓದ್ಕೊಂಡ್ಬಿಡ್ತಾರೆ, ಬಿಡಿದವ್ರು ಸಿಗಬಾರ್ದು ಅಂತ ಹಾಗೆ ಮಾಡ್ತಾರೆ. ಜ್ಞಾನ ಮತ್ತು ಪ್ರಶಸ್ತ ಆದ್ದರಿಂದ ಆ ರೀತಿ ಮಾಡ್ತಾರೆ. ಇದಂ ಸರ್ವಂ ಅಂತ ಹೇಳಿದರು. ಅದಕ್ಕೆ ಯಾತಕ್ಕೆ ಸರ್ವಂ ಶಬ್ದ ಏನದು? ಪುಲಿಂಗದಲ್ಲಿ ಇದೆ ಇಲ್ಲ ಅಂತಲ್ಲ, ಈ ಅರ್ಥ ಕೊಡೋದಿಲ್ಲ. ಅದು ಏನರ್ಥ ಕೊಡಬೇಕಾಗಿ ಇಲ್ಲಿ ಯಾವ ಅರ್ಥ ಕೊಡಬೇಕಾಗಿದೆ ಅಂದರೆ, ನಪುಂಸ ಸರ್ವಪದ ಅರ್ಥಪೂರ್ತಿ ವಾರ್ಚಿನಃ ಪೂರ್ಣತ್ವ ಹೇಳ್ತಕ್ಕಂಥ ಸರ್ವಕ್ಕೆ ನಪುಂಸಕರಿಂಗ ಹೇಳಬೇಕು. ಸರ್ವ ಅಂತ ಪುಲ್ಲಿಂಗ ಹೇಳಿಬಿಟ್ರೆ ಅರ್ಥ ಕೊಡೋದಿಲ್ಲ. ಅದಕ್ಕೆ ಸರ್ವಮ್ ಅಂತ ಬಂದು ಇದಮ್ ಅಂತ ಹೇಳಬೇಕಾಯ್ತು. ಇದೆಲ್ಲ ಬಹಳ ವ್ಯಾಕರಣ ವಿಶೇಷಗಳು. ಇಲ್ಲವರು ಬರೀ ಅಪಾರ್ಥಕ್ಕೆ ಸರ್ ಓಂಕಾರ ಪುಲ್ಲಿಂಗ ಇದೆ ಸರ್ವ ಅಂತ ಹೇಳಿಬಿಟ್ಟು ಅಸೋ ಬಡ ಮುಂದೆ ಹೋಗ್ತಾ ಇತ್ತು ಆಗ್ತಿತ್ತು. ಈ ಅರ್ಥ ಬರ್ತಿದ್ದಿಲ್ಲ ಅಂತ ಹೇಳ್ತಾ, ಈ ಪೂರ್ಣ ಅನ್ನೋ ಅರ್ಥ ಬರ್ತಿದ್ದಿಲ್ಲ. ಅದಕ್ಕೆ ಸರ್ವಂ ಹೇಳಿದ ಮೇಲೆ ಇದಮ್ ಅಂತ ಉಪಯೋಗಿಸಿದ್ರು. ಅಯಂ ಓಂಕಾರ ಸರ್ವ ಅಯಂ ನಪುಂಸಕಂ ಕೃತಂ ಅಯಂ ಓಂಕಾರ ಸರ್ವಂ ಅರ್ಥಪೂರ್ಣ ಇತ್ಯರ್ಥ. ಸರ್ವಂ ಶಬ್ದಕ್ಕೆ ನಾವು ಓಂಕಾರಕ್ಕೆ ಅನ್ವಯ ಮಾಡಿಕೊಂಡಾಗ ಅರ್ಥಪೂರ್ಣವಾದದ್ದು, ಪೂರ್ಣಾರ್ಥದಿಂದ ಕೂಡಿದ್ದು ಅಂತ ಅರ್ಥ. ಎರಡು ಸರ್ತಿ ಹೇಳಿದರು, ಏವ ಇದಂ ಸರ್ವಂ ಓಂಕಾರ ಏವ ಇದಂ ಸರ್ವಂ ಜಾತಿಕ್ಕೆ ಹೇಳಿದರು. ದಿರುಕ್ತಿ ಉಕ್ತಾರ್ಥ ಹಿಂದೆ ಹೇಳಿಬಿಟ್ಟಿದ್ದೇವೆ ಏನಂತ, ಅರ್ಥವನ್ನು ಕನ್ಫರ್ಮ್ ಮಾಡೋದಕ್ಕೆ ಮತ್ತು ಆ ಘಟ್ಟ ಮುಗೀತು ಅಂತ ಹೇಳೋದಕ್ಕೋಸ್ಕರ ಈ ಖಂಡ ಮುಗಿದಿದೆ ಅಂತ ಹೇಳಬೇಕಾಗಿದೆ. ಏನಾಯ್ತದೆ, ಪ್ರಜಾಪತಿ ಲೋಕಾನಭ್ಯತಪತ್ ತೇಭ್ಯೋ ಅಭಿತಪ್ತೇಭ್ಯ ತ್ರಯೀ ವಿದ್ಯಾ ಸಂಪ್ರಾಸ್ರವತ್ ತಬ್ ತಾಮಭ್ಯತಪತ್ ತಸ್ಯಾಭಿತಪ್ತಾಯಾಹ ಏತಾನಿ ಅಕ್ಷರಾಣಿ ಸಂಪ್ರಾಸ್ರವಂತ ಭೂರ್ಭುವಸ್ವಃ ಇತಿ ತಾನಿ ಅಭ್ಯತಪತ್ ತೇಭ್ಯೋಭಿತಪ್ತೇಭ್ಯ ಓಂಕಾರ ಸಂಪ್ರಾಸ್ರವತ್ ತತ್ ತಥಾ ಯಥಾ ಶಂಕುನಾ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನ್ನೇವ ಏತೇವಮೇತೇನ ಓಂಕಾರೇಣ ಸರ್ವಾ ವಾಕ್ ಸಂತೃಣ್ಣಾ ಓಂಕಾರ ಇವ ಇದಂ ಸರ್ವಂ ಓಂಕಾರ ಇವ ಇದಂ ಸರ್ವಂ ಅಂಥೇಳಿ ಮುಕ್ತಾಯ ಮಾಡಿದರು. ಬ್ರಹ್ಮವಾದಿನೋ ವದಂತಿ ಯದ್ ವಸೂನಾಂ, ಈಗ ಮೂರು ಭಾಗ ಮಾಡ್ತಾರೆ ಲೈಫನ್ನು. ಮೂರು ಭಾಗ ಮಾಡಿ ಪ್ರಾತಃಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅಂತ ಮೂರು ಭಾಗ. ಬ್ರಹ್ಮವಾದಿನಿ ಬ್ರಹ್ಮವಾದಿನೋ ವದಂತಿ, ಬ್ರಹ್ಮಜ್ಞಾನಿಗಳು ಹೇಳ್ತಾರೆ, ಯತ್ ಸ್ವಸೂನಾಂ ಪ್ರಾತಃಸವನಂ, ಪ್ರಾತಃಸವನ ಅಂಬುದು ವಸುಗಳದು, ರುದ್ರಾಣಾಂ ಮಾಧ್ಯಂದಿನಂ ಸವನಂ, ರುದ್ರದು ಮಾಧ್ಯಂದಿನ ಸವನ, ವಿಶ್ವೇಶಾಂ ದೇವಾನಾಂಚ ಅದು ಸೇರಿದೆ, ತೃತೀಯ ಸವನಂ ಕ್ವಾತರ್ಹಿ ಯಜಮಾನಸ್ಯ ಲೋಕ ಇತಿ ಯಸ್ತಂ ವಿದ್ಯಾತ್ ಕಥಂ ಕುರಿಯಾತ್ ಅಥ ವಿದ್ವಾನ್ ಕುರಿಯಾತ್. ಮೂರು ಭಾಗ ಮಾಡಿಬಿಟ್ಟು ಮೊದಲನೇ ಭಾಗ ಇವರಿಗೆ, ಎರಡನೇ ಭಾಗ ಅವರಿಗೆ, ಮೂರನೇ ಭಾಗ ಯಾವುದಪ್ಪ ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡೋಕ್ಕೋಸ್ಕರ ಮುಂದೆ ಹೊರಟಿದ್ದಾರೆ. ಅದು ಆದಿತ್ಯ ಅಂತ ಮುಂದೆ ಬರುತ್ತೆ ನಾಳೆ ದಿವಸ ಆ ಭಾಗ. ಸಂಪೂರ್ಣ ನಿತ್ಯದಲ್ಲೂ ಕೂಡ ನಾವು ತರ್ಪಣ ಕೊಡಬೇಕಾದ್ರೆ ವಸುರುದ್ರ ಆದಿತ್ಯ ಅಂತಲೇ ಕೊಡೋದು. ಯಾಕೆ ವಸುರುದ್ರ ಆದಿತ್ಯ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ಭಾಗ ಓದಿದಾಗ ತರ್ಪಣಾದಿಗಳಿಗೆ ಯಾತಕ್ಕೆ ಮುಖ್ಯ, ಮೂರನ್ನೇ ಯಾಕೆ ಹೇಳಬೇಕು ಅಂಬುದಕ್ಕೆ ಕಾರಣ ಕೊಡ್ತಾರೆ ನಾಳೆ. ಎಲ್ಲ ಎಲ್ಲ ಇದಂ ಸರ್ವಂ ಬರೀ ಮುಂಚೆ ಹೇಳಿದ್ದಲ್ಲ, ಎಲ್ಲ ಪೂರ್ಣ ಅಂತ ಅರ್ಥ. ಪೂರ್ತಿ ಎಲ್ಲ ಶಾಸ್ತ್ರದ ಅರ್ಥ ಓಂಕಾರ, ಸರ್ವಂ ಸರ್ವಶಾಸ್ತ್ರಾರ್ಥ. ಓಂ ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಮಸೂರಯಃ ತೇಜೋ ವಾರಿ ಮೃದಾಂ ವ್ಯಥಾ ವಿನಿಮಯೋ ಯತ್ರ ಸಮುದ್ರ ಯತ್ರ ಸುಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ.